സത്യ ജ്ഞാന്ത സ്വരൂപനാഥ പരഞ്ജ്യോതി പരമാത്മാ പരമപുരുഷ പരവാസുദേവ ശ്രീ ഹയഗ്രീവ സ്വാമിയ പാദാവിന്ദുകളിൽ പ്രാണപ്രാണപണം മാടി ആതന വിഷയവാദ ഭക്തകഥാ പ്രവചനവന്ന് മുതുവരസുത്തിദ്ദേവെ ഇന്ന് പ്രവചന വിഷയ ಶ್ರೀ ಕಶ್ಯಪ ಮಹರ್ಷಿಯ ವಂಶಕ್ಕೆ ಸೇರಿದ ಅವರ ಸುಪುತ್ರರಾದ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅವರ ಪುತ್ರಶ್ರೇಷ್ಠನಾದ ಪ್ರಹ್ಲಾದ ಅವನ ಮೊಮ್ಮನಾದ ಬಲಿ ಮುಂತಾದ ಮಹಾಪುರುಷನ ಕುರಿತಾದದ್ದು. ಪ್ರಾರಂಭ ಹಿರಣ್ಯಾಕ್ಷನ ವೃತ್ತಾಂತ. ಹಿರಣ್ಯಾಕ್ಷ ಈಗ ನಾನು ಹೇಳಿದಂತೆ ಕಶ್ಯಪ ಪ್ರಜಾಪತಿಯ ಪುತ್ರ. ಕಶ್ಯಪ ಪ್ರಜಾಪತಿಗಳು ಜ್ಞಾನಿಗಳಲ್ಲಿ ಶ್ರೇಷ್ಠರು, ಸದಾಚಾರ ಸಂಬಂಧಿ ಶ್ರೇಷ್ಠರಾದವರು. ಭಗವಂತ ನಾರಾಯಣನು ವಾಮನ ಅವತಾರದಲ್ಲಿ ಅವರ ಸುಪುತ್ರನಾಗಿಯೇ ಅವತಾರ ಮಾಡಿದ. ಅಂಥ ಬ್ರಹ್ಮಿಷ್ಠಾದ ಜ್ಞಾನಿಗಳು, ಅವರ ಪುತ್ರ ಹಿರಣ್ಯಾಕ್ಷ. ಹಿರಣ್ಯಾಕ್ಷ ಸರ್ವಾತ್ಮನ ಅಸುರ, ಅಹಂಕಾರ ರಾಗದ್ವೇಷಗಳು, ಸಾಧುಗಳನ್ನು ದ್ವೇಷ ಮಾಡತಕ್ಕದ್ದು, ದೇವದ್ವಿಜರನ್ನು ದ್ವೇಷಿಸ್ತಕ್ಕದ್ದು, ಇದು ಅವನಿಗೆ ಸಹಜವಾಗಿಯೇ ಬಂದ ಗುಣ. ಇಂಥ ದುರ್ಗುಣಗಳು ಆ ಮಹಾತ್ಮದ ಕಶ್ಯಪ ಪ್ರಜಾಪತಿಯ ಪುತ್ರನಿಗೆ ಹೇಗೆ ಬಂತು ಎನ್ನುವುದು ಪ್ರಶ್ನೆ. ಆತನ ತಾಯಿ ದಿತಿ, ದಿತಿಯ ಪುತ್ರನಾದ್ದರಿಂದ ದೈತ್ಯ ಅಂತ ಹೆಸರು. ಅವನ ಅಣ್ಣ ಅಥವಾ ತಮ್ಮ ಎಳೆದರೂ ಕರೀತಾರೆ ಅವನನ್ನು ಹಿರಣ್ಯಕಶ್ಯಪು ಅಂತ. ಅವನ ಗುಣಶೀಲಗಳು ಇದೇ ರೀತಿಯೇ. ಈಗಾಗಲೂ ಕಾರಣವೇನು? ತಾಯಿ ದಿತಿ ಅವಳು ಕೂಡ ಪತಿವ್ರತೆಯಾದರೂ ಕೂಡ ಕೆಲವು ದುರ್ಗುಣಗಳು ಆಕೆಯಲ್ಲಿದ್ದು, ಒಮ್ಮೊಮ್ಮೆ ಆಸುರಿ ಗುಣ ಅವಳನ್ನು ಆಸುರ ಕಾರ್ಯಗಳನ್ನು ಮಾಡಲು ಪ್ರೇರಿಸ್ತಾ ಇದ್ದು. ಅಂಥ ಒಂದು ಕೆಲಸ ಸಂಧ್ಯಾ ಸಮಯ, ಸಂಧ್ಯಾ ವಂದನೆ ಮಾಡುವ ಸಮಯ, ಧ್ಯಾನ ಮಾಡುವ ಸಮಯ, ಶಿವನು ತನ್ನ ಗಣಗಳ ಜೊತೆಯಲ್ಲಿ ಅದ್ಭುತವಾದ ಯೋಗ ನೃತ್ಯವನ್ನು ಮಾಡತಕ್ಕಂತಹ ಪವಿತ್ರವಾದ ಸಮಯ, ಮೌನವಾಗಿರಬೇಕಾದ ಸಮಯ. ಅಂಥ ಸಮಯದಲ್ಲಿ ಆಕೆಯು ತನ್ನ ಪತಿಯಾದ ಮಹಾತ್ಮನಾದ ಕಶ್ಯಪನನ್ನು ಕೂಡಲು ಪ್ರಯತ್ನಿಸಿದಳು. ಅವನು ಎಷ್ಟು ನಿಷೇಧ ಮಾಡಲು ಕೂಡ ಬಿಡದೆ ಅವನು ಬಲವಂತ ಮಾಡಿ ಆ ದುಷ್ಟಕಾಮದ ಕಾರ್ಯವನ್ನು ಸಾಧಿಸಿಕೊಂಡಳು. ಕಶ್ಯಪರು ಕೋಪಗೊಂಡು, ನೀವು ಮಾಡಿದ ಅಪರಾಧದ ಫಲ ಲೋಕಕಂಠಕರಾಗಿರುವ ಪುತ್ರರನ್ನು ಪಡೀತೀಯ ನೀನು, ಯಾರ ವಿಷಯದಲ್ಲಿ ಜ್ಞಾನಿಗಳೆಲ್ಲರೂ ಕೂಡ ಹೇವರಿಕೆ ಜುಗುಪ್ಸೆ ಮಾಡಿಕೊಳ್ತಾರೆಯೋ ಅಂತಹ ಪುತ್ರರು ನಿನಗೆ ಹುಟ್ಟುತ್ತಾರೆ ಎಂಬುದನ್ನು ನುಡಿದುಬಿಟ್ರು. ಈಕೆಗೆ ತಳೆದಾರ ದುಃಖ ಉಂಟಾಯಿತು. ಅಂತಹ ಪುತ್ರನ ಕೂಡ ನಾನೇನು ಮಾಡಲಿ, ಮಾಡಿದ ಕೆಲಸ ತಪ್ಪಾದ್ದರಿಂದ ಅದ ಫಲ ಅನುಭವಿಸಲೇಬೇಕು. ಆದರೆ ಭಗವದ್ ಅನುಗ್ರಹದಿಂದ ಅದರಲ್ಲಿ ಒಬ್ಬನ ಪುತ್ರವ ಅಂದರೆ ಒಂದಿನ ಒಬ್ಬ ಮೊಮ್ಮಗ ಮಾತ್ರ ದೊಡ್ಡ ಜ್ಞಾನಿಯಾಗಿ ಭಾಗವತ ಶ್ರೇಷ್ಠನಾಗಿ ಹುಟ್ಟುತ್ತಾನೆ ಎಂಬುದಾಗಿ ಕಶ್ಯಪರು ಆಕೆಯ ಸಮಾಧಾನ ಹೇಳಿದರು. ಕೆಲವು ದಿನಗಳಲ್ಲಿ ದ್ವಿತೀಯ ಗರ್ಭದಿಂದ ಒಡಿ ಮಕ್ಕಳು, ಅವರಿಗೆ ಹಿರಣ್ಯಾಕ್ಷ ಹಿರಣ್ಯಕಶ್ಯಪು ಅಂತ ಹೆಸರು. ಹಿರಣ್ಯಾಕ್ಷ ವರವನ್ನು ಪಡೆಯದೆಯೇ ಮಹಾಪರಾಕ್ರಮಿ. ದೇವತೆಗಳೆಲ್ಲರನ್ನೂ ಕೂಡ ಯುದ್ಧದಲ್ಲಿ ಹಿಮ್ಮೆಟ್ಟಿಸಿ ಅವರ ರಾಜ್ಯವನ್ನು ಕಸಿದುಕೊಳ್ಳುವ ಸಾಮರ್ಥ್ಯ ಅವನಿಗಿತ್ತು. ಅವನು ಹುಟ್ಟಿದೊಡನೆಯೇ ಕಂಡ ಸಾಧು ಸಜ್ಜನರನ್ನೆಲ್ಲ ಹಿಂಸೆ ಮಾಡುತ್ತಾ ಲೋಕಂಠನಾಗಿದ್ದವನು. ಎಲ್ಲಿ ಜನಗಳು ವಾಸ ಮಾಡಬೇಕಾಯಿತೋ ಮನುವಿನ ಆದೇಶದಂತೆ ಪ್ರಜೆಗಳಿಗೆ ಮನೆಯನ್ನು ಮಾಡಿಕೊಂಡು ವಾಸ ಮಾಡಬೇಕಾಗಿತ್ತೋ ಆ ಭೂಮಿಯನ್ನೇ ಅಪಹರಿಸಿಕೊಂಡು ಪಾತಾಳಗಳಿಗೆ ಮುಳಿ ಹೋದ. ಆಗ ಆ ಭೂಮಿಯನ್ನು ಉದ್ಧರಿಸೋಕ್ಕೋಸ್ಕರ ಭಗವಂತನು ವರಾಹ ಎನ್ನುವ ಅವತಾರವನ್ನು ಮಾಡಿದ. ವರಾಹ ಎಂದರೆ ಕಾಡು ಹೊಂದಿ. ಆತನು ಬ್ರಹ್ಮದೇವರ ಒಂದು ಮೂಗಿನಿಂದ ಹೊರಬಂದ ಒಂದು ಸಣ್ಣ ಪ್ರಾಣಿಯಾಗಿ ಹೊರಬಂದದ್ದು ನಿಮಿಷ ಮಾತ್ರದಲ್ಲಿ ಭೂಮ್ಯಾಕಾಶಗಳನ್ನು ತುಂಬಿಕೊಳ್ತಕ್ಕಂಥ ದೊಡ್ಡ ಮೃಗವಾಗಿ ತನ್ನ ಘೋಷದಿಂದ ದೇವತೆಗಳಿಗೆ ಸಂತೋಷವನ್ನುಂಟು ಮಾಡಿತ್ತು. ಆ ಘೋಷ ಅಸುರರಿಗೆ ತುಂಬ ಕಷ್ಟವನ್ನು ಉಂಟು ಮಾಡಿತು. ಆತನ ದೈವತ್ವವನ್ನು ಗಮನಿಸಿ ಬ್ರಹ್ಮದೇವರು ಅವನನ್ನು ಜಿತಂಜಿತಂತೆ ಜಿತ ಯಜ್ಞಭಾವನ ಎನ್ನುವ ಸ್ತೋತ್ರದಿಂದ ಆತನ ಜಯ ಜಯಕಾರಗಳನ್ನು ಮಾಡಿದರು. ಆ ವರಾಹಮೂರ್ತಿಯು ಬಿಳಿಯ ಬಣ್ಣದಿಂದ ಕೂಡಿದ್ದ, ಅದಕ್ಕೆ ಶ್ವೇತವರಾಹ ಅಂತ ಹೇಳ್ತವನಿ. ಅವನ ಮೈಯಲ್ಲಿರುವ ದರ್ಭೆಗಳಲ್ಲೂ ಕೂಡ ಮೈಯಲ್ಲಿರುವ ರೋಮಗಳಲ್ಲೂ ಕೂಡ ಯಜ್ಞದ ದರ್ಭೆಗಳಂತೆ. ಆತನ ಉಸಿರೇ ವೇದೋಪನಿಷತ್ತುಗಳಂತೆ. ಇಂತಹ ದಿವ್ಯವಾದ ವರಹವನ್ನು ನೋಡನೆ ಆತನು ಚತುರ್ಮುಖಬ್ಬನು ಸ್ತೋತ್ರ ಮಾಡದ. ನೀನು ಯಜ್ಞಪುರುಷ, ಯಜ್ಞ ಸಂರಕ್ಷಣಾತ್ರ ಅವತಾರ ಮಾಡಿದ್ದೀಯೇ, ಲೋಕಂಟಕನಾಗಿರುವ ಹಿರಣ್ಯಾಕ್ಷನನ್ನು ಪರಾಜಯಿಸಿ ಅಥವಾ ಸಂಹಾರ ಮಾಡಿ ಲೋಕಿಗೆ ಒಳ್ಳೆಯದೇ ಮಾಡಬೇಕೆಂಬುದಾಗಿ ಸ್ವಾಮಿಯನ್ನು ಆತನು ಪ್ರಾರ್ಥಿಸಿದ. ಈ ನಡುವೆ ಹಿರಣ್ಯಾಕ್ಷನು ನೀರಿನಲ್ಲಿ ಮುಳುಗಿದವನಾಗಿ ನೀರಿಗೆ ದೇವತೆಯಾಗಿರುವ ವರುಣನ ಬಳಿ ಹೋಗಿ ನನ್ನ ಜೊತೆಯಲ್ಲಿ ದ್ವಂದ್ವ ಯುದ್ಧವನ್ನು ಮಾಡು ಅಂತ ಆತನಿಗೆ ಸವಾಲು ಹಾಕಿದ. ವರುಣನು ಕೋಪಗೊಂಡು ನಿನ್ನ ಸವಾಲನ್ನು ಎದುರಿಸ್ತಕ್ಕವನು ಶೀಘ್ರದಲ್ಲಿ ಕಾಣಿಸ್ಕೊಳ್ತಾನೆ ಹೋಗು ಅಂತ ಕಳಿಸ್ಬಿಟ್ಟ. ಅವನೇ ವರಾಹರೂಪಿಯಾದ ನಾರಾಯಣ. ಯಾವ ಭೂಮಿಯನ್ನು ಹಿರಣ್ಯಾಕ್ಷನು ಅಪಹರಿಸಿಕೊಂಡು ಹೋಗಿ ಪಾತಾಳಿ ಮುಳಿಸಿದ್ದನೋ ಆ ಭೂಮಿಯನ್ನು ತನ್ನ ಕೋರದಾಡಿಯಿಂದ ಮೇಲಕ್ಕೆ ಎತ್ತಿ ಇದನ್ನು ಕೂರಿಸಿಕೊಂಡನು. ಅದು ನೋಡಿದನೆಯೇ ರೋಷಾರುಣ ನೇತ್ರನಾದ ಹಿರಣ್ಯಾಕ್ಷ ಹುಂಕಾರ ಮಾಡಿ ಯುದ್ಧಕ್ಕೆ ಸವಾಲಾಗಿ ಬಾ ಕರೆದು ಏನು ಕಳೆದಂತೆ ನಮಸ್ಸೇರಿದ ಭೂಮಿ ನೀ ಅಪರಿಸ್ಕೊಂಡು ಹೋಗ್ತಾ ಇದೆಯಲ್ಲ, ಇದರ ಫಲ ಶೀಘ್ರವೇ ಪಡೆಯುತ್ತೀಯ ನೀನು ಯುದ್ಧ ಮಾಡೋಣ ಜೊತೆಯಲ್ಲಿ ಎಂದು ಕೇಳಿದಾಗ ಆತನು ಹೌದು, ನಾವು ಕಳ್ಳರಂತೆ ನಿನ್ನ ಪದಾರ್ಥಗಳನ್ನು ಕದ್ಕೊಂಡು ಹೋಗ್ತಾ ಇದ್ದೀವಿ. ಏ ಮೃಗವೇ ಅಂದು ನೀನು ನನ್ನ ಕರೆದದ್ದು ನಿಜವೇ. ಮೃಗ ಅಂದರೆ ಮಾರ್ಗ ಯತಿ ಇತಿ ಮೃಗ ಅಂತ. ಯಾವುದು ಹುಡುಕುತ್ತದೆಯೋ ಅದಕ್ಕೆ ಮೃಗ ಅಂತ ಹೇಳಿದ್ರು. ನಿನ್ನಂಥ ಗ್ರಾಮ ಸಿಂಹಗಳನ್ನು ನಾವು ಮಾರ್ಗಣ ಮಾಡುವುದರಿಂದ, ಹುಡುಕೋದ್ರಿಂದ ನಾವು ಮೃಗಗಳಿರೋದು, ಯುದ್ಧ ಸಿದ್ಧನಾಗು ಎಂದು ಹೇಳಿದಾಗ ಇಬ್ಬರಿಗೂ ಭಯಂಕರವಾದ ದ್ವಂದ್ವ ಯುದ್ಧ. ಯುದ್ಧದಲ್ಲಿ ಒಮ್ಮೆ ವರಾಹನ ಕೈ ಮೇಲೆ ಹೋಗೋದು, ಒಮ್ಮೆ ಹೇಯ ಹಿರಣ್ಯಾಕ್ಷನೇ ಜಯಗೊಂಡಂತೆ ಕಾಣ್ತಾ ಇದ್ದ. ಆ ವರಾಹರ ಆಯುಧವು ಕೆಳಗಡೆ ಬಿದ್ದಾಗ ಆಯುಧ ಇಲ್ಲದೇ ಇದ್ದವನು ಎದುರಿಸಬಾರದು, ಒಂದು ಔದಾರ್ಯವನ್ನು ತೋರಿಸ್ತಾ ಸುಮ್ಮನೆ ಇದ್ದಂತೆ ಅವನು ಮೆಚ್ಚದೆ ನಿಮ್ಮ ಪರಾಕ್ರಮ ಅಂತ ಅವನು ಅಭಿನಂದನೆ ಮಾಡಿ ವಾರ ಮತ್ತೆ ಯುದ್ಧವನ್ನು ಮುಂದುವರೆಸ್ತಾ ಆ ಯುದ್ಧದಲ್ಲಿ ಹಿರಣ್ಯಾಕ್ಷನು ತನ್ನ ಸಮಸ್ತ ಬಲವನ್ನೂ ಕೂಡ ಒಟ್ಟಿಗೆ ಸೇರಿಸಿಕೊಂಡು ಅದರಿಂದ ಕೂಡಿದ ಗದಾಯುಧವನ್ನು ವರಾಹನ ಮೇಲೆ ಪ್ರಯೋಗಿಸಿದ. ಆ ವರಾಹನ ಮೇಲೆ ಆ ಗದೆಯು ಯಾವ ಕೆಟ್ಟ ಪರಿಣಾಮವನ್ನು ಉಂಟು ಮಾಡಲಿಲ್ಲ. ಒಂದು ಮೊದಲು ಆನೆಯ ಮೇಲೆ ಹೂವಿನ ಚೆಂಡನ್ನು ಎಸೆದರೆ ಅದಕ್ಕೆ ಯಾವ ಪ್ರತಿಕ್ರಿಯೋ ಅಷ್ಟೇ ಪ್ರತಿಕ್ರಿಯೆ ಉಂಟಾದ್ದು ಇವನಿ, ಅದು ಸ್ವಲ್ಪ ಕಾಸ್ತಿ ಅಲ್ಲ. ಇವನಿ ಯುದ್ಧ ಮುಂದುವರಿಯುತ್ತಲೇ ಇದೆ. ಅವೇ ಸಂಜೆ ಸಮಯ ಬಂದ್ಬಿಡ್ತು. ಸಂಧ್ಯಾ ಸಮಯ ಬಂದರೆ ಅಸುರರಿಗೆ ಬಲ ಹೆಚ್ಚು, ಅವ ದೇವತೆಗಳು ಕೂಡ ಪ್ರಭು ಸಂಧ್ಯಾ ಸಮಯ ಬಂತು ಅಸುರಿಗೆ ಬಲ ಹೆಚ್ಚಾಗ್ತಾ ಇದೆ, ಆ ಸಂಧ್ಯೆ ಬರೋಷ್ಟೊಳಗೆ ಇವನ್ ತೀರಿಸಿಬಿಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡ್ರು. ಏನು ಹೇಳಿದ್ರಿ? ಅದೇ ಸಂಧ್ಯಾ ಸಮಯ ಬಂದರೆ ಬಲ ಜಾಸ್ತಿ ಅಸುರರಿಗೆ, ಸರಿ ನಾ ಆ ಸಮಯಕ್ಕೆ ಕಾಯ್ತಾ ಇದ್ದೇನೆ ಅಂತ. ಯಾವ ಬಲ ಅವ್ರು ಜಾಸ್ತಿ ಇದೆಯೋ ಅವಾಗಲೇ ಬಲಿ ಹಾಕಬೇಕು ಅವ್ರನ್ನ, ಅನುಕೋ ಆ ಸಮಯ ಕಾಯ್ತಾ ಇದ್ದೀನಿ ಅಂತ ವರ ಅನ್ನೋ ಉತ್ತರ. ಮತ್ತೆ ಯುದ್ಧ ಮುಂದುವರಿತು. ಆ ಯುದ್ಧದಲ್ಲಿ ಭಗವಂತನು ತನ್ನ ಸುರಶನ ಪಾಂಚಗಳನ್ನು ಸ್ಮರಣೆ ಮಾಡಿಕೊಂಡ, ತನ್ನ ಕೈಯಿಂದ ಆತನ ಅಪ್ಪಳಿಸಿದೊಡನೆಯೇ ಹಿರಣ್ಯಾಕ್ಷನು ಸತ್ತು ಮಲಗಿದ. ದಿತಿಗೆ ಸಂಕಟ, ಹಿರಣ್ಯಕೃಷ್ಣ ದುಃಖವನ್ನು ಹೇಳುತ್ತಿರೋದು ಇಷ್ಟು ಕೆಲಸ ಮಾಡಿ ಭೂಮಿಯನ್ನು ತನ್ನ ಓರದ ಅಡಿಮೆ ನಿಲ್ಲಿಸಿಕೊಂಡ. ಅವನು ನಿರುಪದ್ರವ ಭೂಮಿಯಲ್ಲಿ ಋಷಿಗಳು ತಮ್ಮ ಯಜ್ಞಾಧಾರಣ ಮಾಡ್ತಾ ಇದ್ರು ಅಂತ ಘಟನೆ ಕೇಳಿದ್ದೇವೆ. ಇದೇ ತತ್ವಾರ್ಥವಾದರೂ ಏನು ಎಂದರೆ, ಭೂಮಿಯ ಸ್ಥಾನದಲ್ಲಿ ಇದ್ದರೆ ಅದು ಸಾಮಾನ್ಯ. ಭೂಮಿಯು ಅಸುರರ ಲೋಕಕ್ಕೆ ಎಳೆಯಲ್ಪಟ್ಟರೆ, ಆಸುರಭಾವಕ್ಕೆ ಎಳೆಯಲ್ಪಟ್ಟರೆ, ಆಸುರಭಾವ ಮುಡುಗಿಸಲ್ಪಟ್ಟರೆ, ಆವಾಗ ಭೂಮಿಯೆಲ್ಲ ಆಸುರವಾಗುತ್ತದೆ. ಆದರೆ ಭಗವಂತನು ಆಸುರವಿದ್ದ ಆಸುರವಾಗಿದ್ದ ಭೂಮಿಯನ್ನು ಒಂದು ಭೂಮಿಯ ಮಟ್ಟಕ್ಕೆ ಎತ್ತದ. ಅವ ಭೂಮಿ ನಾರ್ಮಲ್ ಕಂಡೀಷನ್, ಸಾಮಾನ್ಯವಾದ ಭೂಮಿ ಅದು. ಆದರೆ ಅಲ್ಲಿಗೆ ನಿಲ್ಲಿಸದೆ ಆ ಭೂಮಿಯನ್ನು ದಿವ್ಯ ಸ್ಥಾನವಾಗಿರ್ತಕ್ಕಂಥ ತನ್ನ ಬೆಳ್ಳಗಿರುವ ಕೊರದ ಅಡೆಯ ಮೇಲೆ ನಿಲ್ಲಿಸಿಕೊಂಡ ಭಗವಂತ ಅಂತ. ವರಾಹಾವತಾರವು ಭೂಮಿಯನ್ನು ದಿವಿಗೆ ಎತ್ತಿದ ಲೀಲೆ. ಭೂಮಿಯಲ್ಲಿರುವ ಜೀವಗಳನ್ನು ದಿವಿಯ ಪರಮೋತ್ತಮ ಧಾಮದ ಭಾವದಿಂದ ತುಂಬಿದ ಒಂದು ಭಗವಂತನಿಗೇ ವರಹಾವತಾರ. ವರಹ ಅಂದರೆ ಹಂದಿಯ ರೂಪ, ದೇವರಿ ರೂಪ ಬರಬಹುದೆ, ಮತ್ಸ್ಯ ಅಂದರೆ ಮೀನನ ರೂಪ, ಅದರ ರೂಪ ಬರಬಹುದೆ, ಕೂರ್ಮ ಅಂದರೆ ಆಮೆಯ ರೂಪ, ಅದನ್ನು ತಾಳ್ಬೋದೆ ಅಂತ ಪ್ರಶ್ನೆ ಉತ್ತರ ಚಿಂತೆ ಹೇಳಿದ್ದು. ಸಕ್ಕರೆ ಬೊಂಬೆ ಯಾವ ಯಾವ ಆಕಾರ ಇದ್ರೂ ಕೂಡ ಸಕ್ಕರೆಯೇ ಅದು. ಅದು ಶುದ್ಧವಾದ ಬ್ರಹ್ಮಚೈತನ್ಯವೇ. ಕಾಲವಿಶೇಷದಲ್ಲಿ ಆಯಾ ಪ್ರಕರಣಕ್ಕನುಗುಣವಾಗಿ ಬೇರೆ ರೂಪಗಳನ್ನು ಭಗವಂತ ತಾಳ್ತಾ, ಈ ಯಾವುದೇ ರೂಪರಿದ್ದರೂ ಕೂಡ ತಾನು ಸ್ವರೂಪದಿಂದ ಸತ್ಯಜ್ಞಾನ ಅಂದ ಸ್ವರೂಪ ಆಗಿದ್ದೇನೆ ಎನ್ನುವುದನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಹಿರಣ್ಯಾಕ್ಷನ ವಧೆ ಆದೊಡನೆಯೇ ಹಿರಣ್ಯಕಶಿಪುವಿಗೆ ಭಯಂಕರವಾದ ಕೋಪ ನಾರಾಯಣನ ಮೇಲೆ. ಇತನು ಬಜಬಜೆ ವೇಷಗಳನ್ನು ತಾಳಿ ಮೋಸದಿಂದ ನಮ್ಮ ಜನಗಳನ್ನು ಹಸುರನ್ನು ಸಂಹಾರ ಮಾಡ್ತಾನೆ, ಆದರೆ ಇವನು ದ್ವೇಷಿಸೋದು ನಮಗೆ ಸಹಜವಾದ ಧರ್ಮ. ಕೈ ಸಿಕ್ಕಿದ್ರೆ ಇವನು ಧ್ವಂಸ ಮಾಡಿ ಇವನು ಸಂಹರಿಸಲ್ಪಟ್ಟ ದೈತ್ಯರಿಗೆ ಅಪಚಿತಿಯನ್ನು ಮಾಡಬೇಕು ಅನ್ನೋ ಘೋರ ಪ್ರತಿಜ್ಞೆಯನ್ನು ಮಾಡಿ ಆತನ ಸಂಹರಿಸಬೇಕಾದ್ರೆ ಬಹಳ ಕಷ್ಟ ಸಾಧ್ಯ ಅದು. ಅದಕ್ಕೋಸ್ಕರವಾಗಿ ಬ್ರಹ್ಮದಿಂದ ವರವನ್ನು ಪಡೆಯಬೇಕು ಎಂಬುದಾಗಿ ಘೋರವಾದ ತಪಸ್ಸನ್ನು ಆಚರಿಸಿದ. ಆತನ ತಪಸ್ಸನ್ನು ಅನೇಕ ಸಾವಿರ ವರ್ಷಗಳಿಗೆ ದೀರ್ಘವಾಗಿ ಮಾಡ್ತಾ ಇದ್ದರಿಂದ, ಬಹಳ ದಿವಸ ಹಿಂದಿರುಗದೇ ಇದ್ದರಿಂದ ಇಂದ್ರನಿಗೆ ಓಹೋ ಯುದ್ಧಕ್ಕೆಲ್ಲ ಹೋಗಿ ತಪಸ್ಸಿಗೆಲ್ಲ ಹೋದಾಗ ಯಾವುದೋ ಪ್ರಾಣಿ ಹಿಂದಾಗ್ಬಿಟ್ಟಿರ್ಬೇಕು ಇವನ್ನ, ಅಥವಾ ಇವನ್ ದೇಹ ವಿಸರ್ಜನೆ ಬೇರೆ ಕಾರಣದ ಆಗಿರಬೇಕು ಬರಲಿಲ್ಲ ಎಂಬುದಾಗಿ ಆತನ ಪತ್ನಿಯಾದ ಕಯಾಧುವನ್ನು ಎಳೀತಾ ಇದ್ದಾನೆ ತಲೆ ಕೂದಲು ಹಿಡಿದು. ಆಕೆಯನ್ನು ಸೆರೆಮನೆ ಸಲ್ಲಿಸಲು ಪ್ರಯತ್ನ ಪಡ್ತಿದ್ದಾನೆ. ಆಗ ಮಧ್ಯ ನಾರದರು ಕಾಣಿಸ್ಕೊಂಡು ಏನು ದೇವೇಂದ್ರ, ದೇವತೆಗಳ ರಾಜನಾದ ನೀನು ಇಂಥ ಕಾರ್ಯವನ್ನು ಮಾಡುವುದೇ, ಸ್ತ್ರೀ ವಿಷಯದಲ್ಲಿ ಈ ಉಪದ್ರವವನ್ನು ಕೊಡಬಹುದೇ ಎಂಬುದಾಗಿ ನಾರದರು ಕೇಳಲು ಹಿರಣ್ಯಕಶಿಪುವಿಗೆ, ಮಹಾತ್ಮರೇ ನನಗೆ ಸ್ತ್ರೀಯನ್ನು ಪೀಡಿಸುವುದು ಮನಸ್ಸಿಲ್ಲ, ಆದಿಕ್ಕೆ ಗರ್ಭದಲ್ಲಿ ಭಯಂಕರನಾದ ಹೊಸರ ಹುಡ್ತಾ ಇದ್ದಾನೆ, ಮಹಾಲೋಕಂಟಕನಾದವನು, ಅದಕ್ಕೋಸ್ಕರ ಗರ್ಭವನ್ನು ನನ್ನ ನಾಶ ಮಾಡೋಕ್ಕೋಸ್ಕರ ಈಕೆ ನಡೀತಾ ಇದ್ದೀನಿ ಸೆರೆಮನೆಗೆ ಅಂತ ನಾರದರು ಕೂಡ ತಪ್ಪ ಮಾಡಬಾರದು, ಈಕೆ ಹೊಟ್ಟೆಯಲ್ಲಿ ಪರಮ ಭಾಗವತೋತ್ತಮ ಪರಮ ವೈಷ್ಣವ ಲೋಕೆಲ್ಲ ಆದರ್ಶನಾಗುವ ಪ್ರತಿಷ್ಠಿತ ಕೀರ್ತಿಯಾದ ಓ ಮಹಾಪುರುಷ ಹುಡುಕ್ತಾನೆ, ಅವನ ಲೋಕಕ್ಕೆಲ್ಲ ಒಳ್ಳೇದಾಗತ್ತೆ, ಸಾಧು ಶ್ರೇಷ್ಠ ಅವನು, ಭಾಗವತ ಶ್ರೇಷ್ಠ ಅಂತ ತಿಳುವಳಿಕೆ ಉಂಟು. ಇಂದ್ರನ ಹಿಡಿತದಿಂದ ಆಕೆಯನ್ನು ಬಿಡಿಸಿದರು. ಬಿಡಿಸಿದ್ರೆ ಆಕೆಯನ್ನು ತನ್ನ ಆಶ್ರಮದಲ್ಲಿ ಬಂದಿರಮ್ಮ ನನ್ನ ಪತಿ ಹಿಂದಿರುಗುವರು ಎಂಬುದಾಗಿ ಆಶ್ರಮ ನಿಲ್ಲಿಸಿಕೊಂಡು ಅವಳ ಯೋಗಕ್ಷೇಮ ನೋಡ್ಕೊಳ್ತಾ ಇದ್ದರು. ಆಕೆಗೆ ಭಗವಂತನ ಕಥೆಗಳನ್ನು ಮನೋವಿನೋದನಕ್ಕೋಸ್ಕರವಾಗಿ ಹೇಳ್ತಾ ಇದ್ದರು. ಆಕೆಯೂ ಕೂಡ ಋಷಿಗಳು ಮಹಾತ್ಮರು ಅವರ ಸೇವೆಯನ್ನು ಮಾಡೋದ್ರಿಂದ ತನ್ನ ಗರ್ಭವು ಸುರಕ್ಷಿತವಾಗಿರುತ್ತದೆ, ಒಳ್ಳೆ ಮಗು ಹುಟ್ಟುತ್ತೆ ಎನ್ನುವ ಆಸೆಯಿಂದ ಅವರನ್ನು ಗೌರವದಿಂದ ನೋಡಿಕೊಂಡು ಅವರ ಪೂಜೆಯನ್ನು ಮಾಡ್ತಾ ಇದ್ದರು ನಾರದರನ್ನು ಅವರ ಆಶ್ರಮದಲ್ಲಿ. ನಾರದರು ಭಾಗವತನ ಕಥೆಗಳನ್ನು ಹೇಳ್ತಾ ಹೇಳ್ತಾ ಆ ಕಥೆಗಳನ್ನು ಒಮ್ಮೆ ಬಾಯಿಂದ ಅನುವಾದ ಮಾಡುವುದು, ಒಮ್ಮೆ ವೀಣೆಯಿಂದ ನುಡಿಸುವುದು, ಈ ಬಹು ಪ್ರಕಾರಗಳಲ್ಲಿ ಆಕೆಯ ಮುಂದೆ ದೈವ ಸಂಸ್ಕಾರ ಉಂಟಾಗುವ ರೀತಿಯಲ್ಲಿ ಭಗವಾನ್ ನಾರದರು ಮಾಡ್ತಾ ಇದ್ದರು. ಈ ವೇಳೆಗೆ ಹಿರಣ್ಯಕಶಿಪು ತನ್ನ ತಪಸ್ಸನ್ನು ಮುಗಿಸಿಕೊಂಡು ಹಿಂದಿರುಗಿದ. ಆತನ ಪರಮಾದ್ಭುತವಾದ ತಪಸ್ಸು ದೇವತೆಗಳನ್ನು ಬೆಚ್ಚಿ ಬೆದರಿ ಭೀಮನಾಗುವಂತೆ ಮಾಡಿತು. ಈ ತಪಸ್ಸು ಮುಂದುವರೆಸಿದವನು ಪ್ರಜಾಪತಿ ಸ್ಥಾನಕ್ಕೆ ಹೊತ್ತು ಬಿಡ್ತಾನೆ, ಲೋಕೆಲ್ಲ ಕಂಟಕವಾಗುತ್ತೆ, ಯಾವಾಗಲೂ ವರ ಕೊಟ್ಟು ಹಿಂತಿರುಗಿಸಬೇಕೇನೆ ಎಂಬುದಾಗಿ ದೇವತೆ ಪೀಡಿಸಿ ಕಳಿಸ್ತಂತೆ ಅವನು. ಆವಾಗ ಬ್ರಹ್ಮದೇವರು ಹಿರಣ್ಯಕಶಿಪು ಬಂದು, ಮಗು ನಿನ್ನ ಮಂಗಳವಾಗಲಿ, ಇಷ್ಟ ಬಂದ ವರವನ್ನು ಬೇಡಿಕೊ ಎಂಬುದಾಗಿ ಹುತ್ತದಲ್ಲಿ ಕುಳಿತು ತಪಸ್ಸು ಮಾಡ್ತಾ ಇದ್ದ ಹಿರಣ್ಯಕಶಿಪುವನ್ನು ಎಚ್ಚರಿಸಿದ್ರಂತೆ. ಬ್ರಹ್ಮದೇವರು ಸ್ಪರ್ಶ ಮಾಡಿದೊಡನೆ ಅವನಿಗೆ ಚಿನ್ನದ ಬಣ್ಣದ ವಜ್ರಸಾರವಾಗಿರುವ ಭಯಂಕರವಾದ ರೂಪ ಉಂಟಾಯಿತು. ಅವನು ಪಿತಾಮಹನಿಗೆ ನಮಸ್ಕಾರ ಮಾಡಿ, ಪಿತಾಮಹ ಎರಡರಸದಲ್ಲಿ ಅವರ ತಂದೆ ಕಶ್ಯಪ ಪ್ರಜಾಪತಿ ತಂದೆ ಬ್ರಹ್ಮದೇವರು, ತಾತ ಬ್ರಹ್ಮದೇವರು, ಬ್ರಹ್ಮದೇವರಿಗೆ ಪಿತಾಮಹ ಅಂತ ಹೆಸರು. ಪಿತಾಮಹ, ನಾನು ಅಜರನೂ ಅಮರನೂ ಆಗಬೇಕು, ಆ ವರವನ್ನು ಕೊಡು. ಅವರು ಅಮರನಾಗಲು ಸಾಧ್ಯವಿಲ್ಲ, ಬಹಳ ಕಾಲ ಮುಪ್ಪಿಲ್ಲದೆ ನೀವು ದೀರ್ಘಾಯುಷ್ಮಂತನ ಇರಬಹುದು, ಇಲ್ಲ ನನಗೆ ಯಾರಿಂದಲೂ ಮರಣ ಉಂಟಾಗಬಾರದು, ಆತ ವರವನ್ನು ದಯಪಾಲಿಸಬೇಕು ಅಂತ ಹೇಳಿದಾಗ, ಅದು ಪ್ರಕೃತಿಯ ಸಾಧ್ಯವಿಲ್ಲ ಎಂದು ಬ್ರಹ್ಮದೇವರು ಬೆಸಗೊಳ್ಳೋದು. ಹಾಗಿದ್ದರೆ ನಾನು ಹೇಳೋ ನಿಬಂಧನೆಗೆ ಒಳಪಟ್ಟು ನನಗೆ ಮರಣ ಉಂಟಾಗಲಿ ಉಂಟಾಗದೇ ಇರಲಿ. ಏನೆಂದರೆ ಯಾವ ಕಾಲದಲ್ಲೋ ಯಾವ ದೇಶದಲ್ಲೋ ಯಾವ ಮಹಾಪರಾಕ್ರಮಗಳಿಂದಲೋ ಯಾವ ದಿವ್ಯಾಯುಧಗಳಿಂದಲೋ ನನಗೆ ಮರಣ ಉಂಟಾಗದಿರಲಿ ಎನ್ನುವುದನ್ನು ಕೇಳಿಕೊಳ್ಳೋದಕ್ಕೆ ವಿವರಣೆಯನ್ನು ನೀಡುತ್ತಾ ಬ್ರಹ್ಮದೇವರಿಗೆ, ಇರೋ ಕಾಲ ಯಾವುದನ್ನು ಇಲ್ಲ ಹಗಲು ಇಲ್ಲ ರಾತ್ರಿ ಆಗಬೇಕು, ಆ ಕಾಲಗಳಲ್ಲಿ ಇರೋ ಜಾಗ ಯಾವುದು ಅಂದರೆ ಒಳಗೆ ಅಥವಾ ಹೊರಗೆ ಆಗಬೇಕು, ಇಲ್ಲೂ ಮರಣ ಬೇಡ ಅಲ್ಲೂ ಮರಣ ಬೇಡ. ದೇವತೆಗಳು ದೈತ್ಯರು ರಾಕ್ಷಸರು ಮಹಾತ್ಮಗಳು ಅತ್ಯಂತ ಪರಾಕ್ರಮ ಯಾರಿದ್ದಾರೆಯೋ ಅಂಥ ಹೊಸದನ್ನು ಹೇಳಿ ಅವರು ಯಾರಿಂದಲೂ ನನ್ನ ಮರಣ ಒದಗಬಾರದು, ಮಹಾಮನುಷ್ಯನೂ ಮರಣ ಒಣಗಬಾರದು ನನಗೆ, ದೇವತೆಗಂತಿರಲಿ ಮನುಷ್ಯಂತಿರಲಿ ದೇವತೆಗಳಲ್ಲಿ ಯಾರಿಂದಲೂ ಅನ್ನೋದಕ್ಕೆ ಮನುಷ್ಯನಿಂದ ಆರಂಭ ಮಾಡಿ ದೇವತೆಗಳವರಿಗೆ ಯಾರಿಂದಲೂ ಮರಣ ಉಂಟಾಗಬಾರದು ನನಗೆ. ಮತ್ತು ಯಾವ್ಯಾವ ಆಯುಧಗಳು ಅಸ್ತ್ರಗಳು ಅವನ ಅಸ್ತ್ರಗಳೆಲ್ಲ ಹೇಳಿ, ಇದು ಯಾವುದೇ ಅಸ್ತ್ರದಿಂದಲೂ ನನಗೆ ಮರಣ ಉಂಟಾಗಬಾರದು, ಮನುಷ್ಯನೂ ಮರಣ ಉಂಟಾಗಬಾರದು, ಮೃಗನಿಂದ ಮರಣ ಉಂಟಾಗಬಾರದು, ದೇವತೆಯಿಂದ ಮರಣ ಉಂಟಾಗಬಾರದು, ಎಲ್ಲ ಅವರನ್ನು ಕೇಳಿಕೊಂಡು ತನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನಪಟ್ಟ. ಆದ್ದರಿಂದ ಸಂಹಾರ ಮಾಡಬೇಕಾದರೆ ಭಗವಂತನೂ ಕೂಡ ಇವನು ಹೇಳಿರೋ ಯುಕ್ತಿಗಳೆಲ್ಲವನ್ನೂ ಕೂಡ ಅರ್ಥ ಮಾಡಿಕೊಂಡು ಅದು ಸಿಕ್ಕದೇ ಇರೋ ರೀತಿಯಲ್ಲಿ ಪ್ರಯತ್ನ ಮಾಡಿ ಸಂಹಾರ ಮಾಡಬೇಕವನ್ನ, ಅದು ವಿಧಿಗ ಬಲ ಉಂಟು. ಹೇಳ್ತಾರಲ್ಲ, ಇವನು ಚಾಪೇಕೆಗಳನ್ನು ಸುಳಿದರೆ ಅವನು ರಂಗೋಲಿ ಕೆಳಗಡೆ ಸುಳಿದ ಅಂತ, ಅದಕ್ಕೂ ಕೆಳಗಡೆ ಗೊತ್ತಾಗೋಲ್ಲ ಇವನಿಗದು. ಆ ವಿಕಲ್ಪದ ಕಾಲವನ್ನು ಸ್ವಾಮಿಯು ನಿರೀಕ್ಷಣೆ ಮಾಡ್ತಾ ಇದ್ದಾನೆ. ಹೀಗೆ ಬಲದಿಂದ ದೃಪ್ತನಾಗಿರುವ ಹಿರಣ್ಯಕಶಿಪು ತನ್ನ ಪತ್ನಿಯನ್ನು ಹುಡುಕ್ತಾ ಮಧ್ಯಮಾಗದೆ ನಾರದರ ಆಶ್ರಮದಾಳೆ ಅವಳು ಅಂತ ಕೇಳಿ ಅಲ್ಲಿ ಬಂದು, ಏನು ಇಲ್ಲಿ ಹೇಗೆ ಬಂದೆ ಎಂದು, ಹೀಗಾಯಿತು ಇಂದ್ರ ನನ್ನ ಪ್ರಾಣ ತೆಗೆಯುವ ಪ್ರಯತ್ನ ಪಡೆದಿದ್ದ, ಅವೇ ನಾರದರು ನನ್ನ ಕಾಪಾಡಿ ನನ್ನ ಯೋಗಕ್ಷೇಮ ನೋಡಿಕೊಂಡು ಅಂದರೆ ಒಳ್ಳೆಯದನ್ನು ಅರ್ಥ ಮಾಡಿದ್ದು. ನಾರದನ್ನು ಅಭಿನಂದಿಸಿ ತನ್ನ ಅರಮನೆಗೆ ಅವನ ಕರ್ಕೊಂಡು ಹೋದ. ಅವಳ ಅನೇಕ ಪುತ್ರನ ಪಡೆದ, ಅದರಲ್ಲಿ ಒಬ್ಬ ಪ್ರಹ್ಲಾದ. ಇಂದ್ರನ ಮೇಲೆ ಸಹಜವಾಗಿಯೇ ದ್ವೇಷ ಅವನಿಗೆ. ಅವನು ಈ ಕೆಲಸ ಮಾಡಿದ್ದ ಅಂತ ಕೇಳಿದೊಡನೆ ದ್ವೇಷವು ನೂರ್ಮುಡಿಯಾಗಿ ವೃದ್ಧಿ ಹೊಂದಿ ಆ ಇಂದ್ರನ್ನ ಇಂದ್ರನೊಂಚರ ದೇವತೆಗಳನ್ನು ಅಷ್ಟು ಮಂದಿಯನ್ನು ಕೂಡ ಅವನು ಪೀಡಿಸಿ ಶುರು ಮಾಡಿದ. ಇಂದ್ರ ಲೋಕವನ್ನು ತಾನು ಕಿತ್ತುಕೊಂಡ, ಇಂದ್ರ ಉಪಚಾರವನ್ನು ಮಾಡಬೇಕಾಗಿರುವ ಅಪ್ಸರಿಸ್ತು ಎಲ್ಲರೂ ಕೂಡ ತನಗೆ ಉಪಚಾರ ಮತ್ತೆ ಮಾಡಿಕೊಂಡ. ದೇವತೆಗಳ ಕುರಿತು ಯಾವ ಆವಿರ್ಭಾವಗಳನ್ನು ಋಷಿಗಳು ಅರ್ಪಣೆ ಮಾಡುತ್ತಿದ್ದಾರೋ ಆವಿರ್ಭಾವಗಳೆಲ್ಲ ನನ್ನನ್ನೇ ವಿಷಯ ಮಾಡಿಕೊಂಡು ಹವಿಸ್ಸನ್ನು ಕೊಡಿ. ನೀವು ಅಪೇಕ್ಷಿತವಾದ ಫಲಗಳನ್ನು ನಾವೇ ಕೊಡ್ತೀವಿ ಅಂತ ಹೇಳುದಲ್ಲದೆ ಮಾಡ್ತಾ ಇದ್ದಂತೆ ಅವನು. ಇಷ್ಟು ವಿಧ ಮನಸ್ಸಿನಿಂದ ದೇವರು ಅವನಿಗೆ ಹವಿಸ್ಸನ್ನು ಕೊಡ್ತಾ ಇದ್ದರಂತೆ. ಅವರು ಸಂಧ್ಯಾ ಕಾರ್ಯವನ್ನು ಮಾಡುವಾಗ ಪ್ರಾಚ್ಯದಿಶೇನ ಮಹಾ ದಕ್ಷಿಣಾದಿಶೇನ ಮಹಾ ಅಂತ ಆಯಾ ದಿಕ್ಕಿನ ನಮಸ್ಕಾರ ಮಾಡಬೇಕು ನಿಯಮ ಇದೆ. ಆದರೆ ಯಾವುದಾದ್ರೂ ದಿಕ್ಕ ಹಿರಣ್ಯ ಕಶ್ಯಪ ಅಂದ್ರೆ ಆ ದಿಕ್ಕಿಗೆ ನಮಸ್ಕಾರ ಮಾಡಿಬಿಡೋರು ಅಂತ. ಅವರು ದೇವತೆಗಳಿಗೆ ಪಿತೃಗಳಿಗೆ ಸಲ್ಲಬೇಕಾಗಿರೋ ಹವ್ಯ ಕವಿಗಳೆಲ್ಲವನ್ನೂ ತಾನೇ ಕಿತ್ತುಕೊಳ್ತಾ ಇದ್ದ. ಸಾಧು ಸಜ್ಜನರು ವಿಶೇಷವಾಗಿ ಭಾವಭಕ್ತರು ಎಲ್ಲಿ ಕಂಡ್ರೆ ಅವರನ್ನ ಪೀಡಿಸಿ ಧ್ವಂಸ ಮಾಡಿ ಅದನ್ನು ಸಂತೋಷ ಪಡ್ತಕ್ಕಂಥವನು. ಜೀವನದಲ್ಲಿ ಅರ್ಥ ಕಾಮಗಳೇ ಪುರುಷಾರ್ಥ, ಅದ್ಬಿಟ್ಟು ಬೇರೆ ಯಾವುದೂ ಇಲ್ಲ ಎಂದರವನ ಸಿದ್ಧಾಂತ. ಒಮ್ಮೊಮ್ಮೆ ಆತನಿಗೆ ದೃಷ್ಟಿ ಅಂತರ್ಮುಖವಾದಾಗ ಆಧ್ಯಾತ್ಮಿಕವಾಗಿರುವ ಭಾವ ಕಳೆದೋದರೂ ಕೂಡ ಆಧಾರ ಭಾವ ವೃದ್ಧಿ ಹೊಂದಿ ಆಧ್ಯಾತ್ಮಿಕ ಭಾವವನ್ನು ಕರಗಿಸ್ಬಿಡ್ತಾ ಇತ್ತು. ಆತನ ಸುಪುತ್ರರಲ್ಲಿ ಅವನಿಗೆ ಪ್ರಿಯನಾದವನು ಪ್ರಹ್ಲಾದ. ಅವನ ಹೆಸರು ಹೇಳುವಂತೆ ಸದಾ ಆನಂದಮಯನಾಗಿದ್ದವನು. ಪ್ರಹ್ಲಾದ ಅಂದ್ರೆ ಆನಂದ, ಪ್ರಹ್ಲಾದ ಅಂದರೆ ಪ್ರಕೃಷ್ಟವಾದ ಶ್ರೇಷ್ಠವಾದ ಆನಂದದಲ್ಲಿ ಅದು ಪರಮಾತ್ಮನ ಆನಂದ, ಬ್ರಹ್ಮಾನಂದ, ಅದರಲ್ಲೇ ಮುಳುಗಿದವನು ಅವನು. ಈ ಅರ್ಥದಲ್ಲಿ ಹೆಸರಿಡಲಿಲ್ಲ ಹಿರಣ್ಯಕಶಿಪು. ಬಹಳ ಸಂತೋಷವಾಗಿ ಇಂದ್ರಿಯ ಭೂಮಿ ಅನುಭವಿಸ್ತಕ್ಕವನು ಅನ್ನೋ ಅರ್ಥ ಪ್ರಹ್ಲಾದ ಅಂತ ಅವನು ಹೆಸರಿಟ್ಟಿದ್ದವನು. ಹುಟ್ಟದೊಣ್ಣಿ ಮಗುವಿಗೆ ಒಳ್ಳೆಯ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಅವನು ಗುರುಕುಲ ಕಳಿಸ್ಬೇಕು. ದೈತ್ಯಗಿಲ್ಲಗಳು ಶುಕ್ರಾಚಾರ್ಯರು, ಆ ಶುಕ್ರಾಚಾರ್ಯರು ಪಾಠ ಹೇಳ್ಕೊಡ್ತೀನಿ. ಅದೇ ಸಣ್ಣ ಮಕ್ಕಳಿಗೆ ಈ ಆರಂಭದ ಪಾಠವನ್ನು ನಾನು ಹೇಳಬಾರ್ದು. ನನ್ನ ಶಿಷ್ಯರಿದ್ದಾರೆ ಶಂಡಾಮರಕರು ಅಂತ, ಅವರು ಇವನಿಗೆ ಒಳ್ಳೆಯ ಪಾಠ ಹೇಳ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಶಂಡಾಮರಕರಿಗೆ ಇವನಿಗೆ ತಕ್ಕ ವಿದ್ಯೆಯನ್ನು ಹೇಳ್ಕೊಡಿ ಅಂತ ಹೇಳ್ಬಿಟ್ಟು ಹೊರಟು ಶುಕ್ರರು ಎಲ್ಲಿಗೂ ಹೊರಟುಬಿಟ್ರಂತೆ. ಅವನು ನಿತ್ಯ ಶಿಕ್ಷಣ ಕೊಡೋರು ಇವನಿಗೆ. ಅವನು ಹೇಳಿದ ವಿಷಯವನ್ನು ಇವನು ತನ್ನ ಅದ್ಭುತವಾದ ಪ್ರತಿಭೆಯಿಂದ ಕ್ಷಣ ಮಾತ್ರ ಗ್ರಹಣ ಮಾಡಿಬಿಡೋನು. ಆದರೆ ಇವರು ಹೇಳ್ತಿರೋ ತಪ್ಪು ಅಂತ ಅವನು ಗೊತ್ತು. ಅವ್ರು ಹೇಳಿದ ಉಪದೇಶ ಯಾವುದು ಅಂದರೆ ಜೀವನದಲ್ಲಿ ಮನುಷ್ಯ ಹುಟ್ಟಿರ್ತಕ್ಕದ್ದು ಇಂದ್ರಿಯ ಸುಖ ಅನುಭವಿಸೋದಿಕ್ಕೆ, ಅದಕ್ಕೆ ಈ ಮಾರ್ಗ ಆ ಮಾರ್ಗ ಅನ್ನೋದು ಯಾವುದೇ ಮಾರ್ಗವಾಗಲಿ ಪರರ ಪೀಡಿ ಆದರೂ ಪರವಾಗಿಲ್ಲ, ತಾನು ಸುಖವಾಗಿರಬೇಕು. ಇಷ್ಟೇ ಸಿದ್ಧ ತಕ್ಕಂತೆ ಒಂದು ದರ್ಶನ, ಆ ತಕ್ಕಂತೆ ಕಲೆಗಳ ಉಪಯೋಗ. ವಿದ್ಯೆ ಹೇಳಿದ್ರ ಗುರಿಯೂ ಅದೇ ಆಗಿದೆ ಏನು ಸಿದ್ಧಾಂತನೇ ಹೇಳಿಕೊಡೋರು ಇವನಿಗೆ. ಇವನ ಜೊತೆಲಿದ್ದ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಇದನ್ನೇ ಹೇಳ್ಕೊಡ್ತಾ ಇದ್ರು ಅವರು. ಕೊನೆಗೆ ಅವನು ಹೇಳಿದ ವಿದ್ಯೆಯನ್ನು ಚೆನ್ನಾಗಿ ಗ್ರಹಣ ಮಾಡಿದ್ದ. ಇವನು ಬಹಳ ಮೇಧಾವಿ ಹುಡುಗ ಅಂತ ಮೆಚ್ಚಿಗೆ ಆಯ್ತು ಅವರಿಗೆ. ಒಂದು ದಿವಸ ತನ್ನ ಸುಪುತ್ರ ವಿದ್ಯೆ ಎಷ್ಟು ಮುಂದುವರಿದಾನೆ ಅದನ್ನು ಪರೀಕ್ಷಿಸೋಕ್ಕೋಸ್ಕರವಾಗಿ ಮಗನ ಕಳಿಸ್ಕೊಡಿಸ ಪ್ರಯಾಸ ಅಂತ ಹೇಳ್ದ. ತಾಯಿ ಅವನಿಗೆ ತಲೆ ಸ್ನಾನ ಮಾಡಿಸಿ ಅಲಂಕಾರಗಳೆಲ್ಲ ಮಾಡಿ ತಂದೆ ಬಳಿ ಕಳಿಸ್ಕೊಟ್ರು. ಕಳಿಸ್ಕೊಟ್ಟು ಮಗು ನೀ ಬಹಳ ಮೇಧಾವಿ ಅಂತ ನಿನ್ನ ಗುರುಗಳೆಲ್ಲ ಹೇಳ್ತಾರೆ, ತುಂಬ ವಿದ್ಯೆ ಕಲ್ತ್ಕೊಂಡಿದ್ದೆ ಅಂತ ನೀನು ನೀನು ಕಲ್ತ್ಕೊಂಡಿರೋ ವಿದ್ಯೆ ಎಲ್ಲವನ್ನು ಸಾರಿಷ್ಟವಾಗಿ ಒಂದೆರಡು ಮಾತುಗಳು ಹೇಳಪ್ಪ ಅಂತ ಹೇಳಿದ. ಅವನು ಸಹಜವಾಗಿ ಜೀವನದ ಪರಮಪುರುಷಾರ್ಥವು ಧರ್ಮ ಮೋಕ್ಷ, ಜ್ಞಾನಪೈತಿವ ರಾಜ್ಯಗಳಿಂದ ಕೂಡಿ ಪರೋಪಕಾರ ಪೂರ್ಣ ಇದ್ದು ನಾರಾಯಣನ ಧ್ಯಾನ ಮಾಡಿ ಜೀವನದ ಸಾರ್ಥಕದಿಂದ ಕಂಡುಕೊಳ್ಳಬೇಕು. ಅಂತ ಹೇಳಿದಾಗ ಹಿರಣ್ಯಕಶಿಪುಗೆ ಕೋಪ ಬರಲ್ವಂತೆ. ಅವನಿಗೆ ಆಶ್ಚರ್ಯವಾಯಿತು, ಇದೇನು ಈ ಥರ ಶಿಕ್ಷಣ ನನ್ನ ಮಕ್ಕಳು ಕೊಟ್ಟವರು ಯಾರು? ಗುರುಗಳು ಪಾಠ ಹೇಳೋಕ್ಕೋಸ್ಕರವಾಗಿ ಇಟ್ಟಿರುವಾಗ ಯಾರೋ ಶತ್ರುಗಳು ದೇವತೆಗಳು ಇವನು ಬೇರೆ ಕಡೆ ಕರ್ಕೊಂಡು ಹೋಗಿ ತಮ್ಮ ವಿದ್ಯೆಯನ್ನು ದೇವತಾ ವಿದ್ಯೆಯನ್ನು ದೇವರ ವಿಷಯ ಹೇಳ್ಕೊಟ್ಬಿಟ್ಟಾರೆ ಇವರಿಗೆ ಅಂತ ತಿಳ್ಕೋಬೋದೇ. ದೇವತೆಗಳ ನಿಮ್ಮ ನಾಟಕ ಗೊತ್ತಾಗಿದೆ, ತಕ್ಕ ಶಾಸ್ತಿ ಮಾಡ್ತೀನಿ ನಾನು ಅಂತ ಮನಸ್ಸು ಅಂದ್ಕೊಂಡು, ಮಗು ಇದೆಲ್ಲ ವಿರುದ್ಧವಾದ ವಿದ್ಯೆಗಳು, ನಮ್ಮ ಕುಳು ತಕ್ಕದ್ದಲ್ಲ, ಇನ್ನು ಕಲ್ತ್ಕೋಬೇಡ, ಇದು ವಿರುದ್ಧವಾದ ವಿದ್ಯೆ ನಮಗೆ, ಗುರುಗಳು ಅದನ್ನೇ ಹೇಳ್ಕೊಡ್ತಾರೆ ಅದನ್ನೇ ಹೇಳಿಸ್ಕೋಬೇಕು. ಪುನಃ ಗುರುಗಳ ಬಳಿಯಲ್ಲಿ ಇದೇ ಥರ ಮಾತನಾಡಿದಾಗ ಅವರು, ಮಗು ವಿದ್ಯೆಯನ್ನೆಲ್ಲ ಯಾರು ಹೇಳ್ಕೊಟ್ರು ನಿನಗೆ? ನಾವು ಯಾರೂ ಹೇಳ್ಕೊಂಡಿಲ್ಲಲ್ಲ ನಿನಗೆ, ಇದು ಹೇಗೆ ಬಂತು ನಿನಗೆ? ಅಂದರೆ ಅದು ಸಹಜವಾಗಿಯೇ ಬರುತ್ತಾರೆ ಗುರುಗಳ ನನಗೆ ಅಂತ ಹೇಳ್ತಾನೆ. ಎಲ್ಲ ಅಹಂಕಾರ ಮಾತನಾಡಬೇಡ, ನೀವು ತಕ್ಕ ದಂಡವನ್ನು ಕೊಡ್ತೀವಿ ಎಂಬುದಾಗಿ ದಂಡದ ಭಯವನ್ನು ತೋರಿಸಿದ್ರು ಕೂಡ ಇವನು ಅದಕ್ಕೆ ಹೆದರಲಿಲ್ಲ. ಸ್ವಲ್ಪ ದಿವಸ ಆದ್ಮೇಲೆ ಸರೋಗ್ತಾನೆ ಅಂತ ಅವರು ಸುಮ್ಮನಿದ್ದರು. ಇವನು ಸುತ್ತಲೂ ಇವನ ಸಹಪಾಠಿಗಳೆಲ್ಲ ಬಂದು ಸೇರಿದಾಗ ಅವರು, ನಮ್ಮ ರಾಜಪುತ್ರ ಬಹಳ ಮೇಧಾವಿ, ಸಂತೋಷಪಟ್ಟು, ರಾಜಕುಮಾರ ಈ ಮೇಧೆ ಹೇಗೆ ಬಂತು ನಿನಗೆ? ನಮ್ಮ ಗುರುಗಳು ಹೇಳ್ಕೊಡದೇ ಇರತಕ್ಕಂಥ ಎಷ್ಟೋ ಆಳವಾದ ವಿಷಯಗಳೆಲ್ಲ ತಿಳಿದೆಯಲ್ಲ, ನೀನು ಹೇಗೆ ಬಂತದು ಹೇಳು ಅಂದರೆ, ಅವನು ಹೇಗೆ ಬಂತು ಆಮೇಲೆ ಆಗಲಿ, ಆ ವಿಷಯ ಹೇಳ್ತೀನಿ ಕೇಳಿ ಅಂತ ಅವರೆಲ್ಲರೂ ಮನಸ್ಸಿಗೆ ಹೋಗುವಂತ ಈ ಆತ್ಮತತ್ವವನ್ನು ಉಪದೇಶ ಮಾಡೋಕೆ ಶುರು ಮಾಡಲ್ಲ. ಇವನು ಹೇಳೋ ಮಾತು ಎಲ್ಲರಿಗೂ ಆಪ್ಯಾಯಮಾನ ಕಂತು, ಹಸುರೆಲ್ಲರೂ ಕೂಡ ದೈವ ಪ್ರಕೃತಿ ಆಗುವಂತೆ ಮಾಡೋಕೆ ಶುರು ಮಾಡಿಬಿಟ್ಟ ಇವನು. ಕೊನೆ ಇದೆಲ್ಲ ಹೇಗೆ ಬಂತು ನಿನಗೆ ರಾಜಕುಮಾರ ಅಂದರೆ, ನಾ ಗರ್ಭಿಣಿಯಾಗಿದ್ದಾಗ, ನನ್ನ ತಾಯಿ ಗರ್ಭಿಣಿಯಾಗಿದ್ದಾಗ ನಾರದ ಮಹರ್ಷಿ ಇದೆಲ್ಲ ಹೇಳ್ತಾ ಇದ್ರು, ವೀಣೆಯಲ್ಲೂ ಗಾನ ಮಾಡ್ತಾ ಇದ್ರು, ಅದನ್ನು ಗಾನ ಮಾಡಿ ತಿಳ್ಕೊಂಬಿಟ್ಟೆ ನಾನು, ನಮ್ಮ ತಾಯಿ ಮರೆತುಬಿಟ್ಲು, ನಾನು ಚೆನ್ನಾಗಿ ಜ್ಞಾಪಕ ಇದೆ ನನಗೆ. ಸರಿ ಅಂತ ಪ್ರಹ್ಲಾದನಲ್ಲದೆ ಉಳಿದ ದೈತ್ಯ ಬಾಲಕರು ಕೂಡ ಅಧ್ಯಾತ್ಮೀಯತೆಯನ್ನು ಅವರಿತು ಅನುಷ್ಠಾನ ಮಾಡೋದು ಅವ್ರ ರೀತಿಯಲ್ಲಿ ಅದನ್ನು ನೋಡಿಬಿಟ್ಟು ಗುಳು ಕೋಪ ಬಂದು ಮತ್ತೊಮ್ಮೆ ಎಚ್ಚರಿಕೆ ಕೊಟ್ಟು ದಂಡ ಭಯ ತೋರಿಸಿ ಮತ್ತೆ ತಂದೆ ಬಳಿ ಕಳಿಸ್ಕೊಟ್ರು. ಆ ಮತ್ತೆ ಅವನು ಕುಪಿತನಾಗಿ ಶಿಷ್ಯರನ್ನ ಗುರು ಶಿಷ್ಯರನ್ನ ಚಂಡಾಮ ಕಳಿಸಿ, ಈ ದುರ್ವಿಧಿ ಯಾಕೆ ಹೇಳ್ಕೊಟ್ಟೆ ನಮ್ಮ ಮಗನಿಗೆ, ಆತ್ಮವಂತೆ ದೇವರಂತೆ ಜ್ಞಾನವಂತೆ ಶಕ್ತಿಯಂತೆ ಈ ವಿಷಯ ನನ್ನ ಸಿಲೆಬಸ್ಸಲ್ಲಿ ಇದೆಯೇ? ಅರ್ಥಕಾಮಳೆ ಜೀವನದ ಗುರಿ ಔಟ್ ಆಫ್ ದಿ ಸಿಲೆಬಸ್ ಪಾಠ ಯಾತಕ್ಕೆ ಮಾಡಿ ಟೈಮ್ ವೇಸ್ಟ್ ಮಾಡಿದ್ರೆ? ಅದನ್ನ ಶತ್ರುಗಳಾಗಿರ್ತಕ್ಕಂಥ ದೇವತೆಗಳು ವಿಷ್ಣು ಇವರು ಉಪಾಸನೆ ಹೇಳ್ಕೊಡ್ತಿರಲ್ಲ ಅಂತ ಅವನು ಬೈದ್ರೆ, ಅವರು ಸ್ವಾಮಿ ಮಹಾರಾಜ ನಾ ಹೇಳಿಕೊಟ್ಟಿದ್ದಲ್ಲ ಇದು, ಈ ನಡೆಯಿಂದೋ ಗ್ರಹಣ ಮಾಡಿದಾನೆ ಅವನು, ಅದು ಯಾರಿಂದ ನಾವು ಹೇಳೋಲ್ಲ, ಅವನು ಯೋಗಕ್ಷೇಮ ನೀವೇ ವಿಚಾರಿಸ್ಬೇಕು ಹೊರಟ್ಬಿಟ್ರು. ಕೊನೆಗೆ ಇನ್ನೂ ಸ್ವಲ್ಪ ದಿವಸ ಬಿಟ್ಟು ನೋಡೋಣ ಅಂತ ಬಿಟ್ಟ. ಬಾ ಅಂತ ಹೇಳಿದ್ರೆ, ಮಗು ನೀವು ತಿಳಿದಿರುವ ವಿಷಯದ ಸಾರಿಷ್ಟವಾದ ವಿಷಯವನ್ನ ನನಗೆ ಹೇಳು. ವನಂಗತೋ ಯದ್ಧರಿಮಾಶ್ರಯೇತ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಏವಂ ನವವಿಧಾ ಭಕ್ತಿ. ವಿಷ್ಣು ವಿಷಯವನ್ನು ಕೇಳ್ತಕ್ಕದ್ದು, ಕೀರ್ತನೆ ಮಾಡ್ತಕ್ಕದ್ದು, ಅವನ್ನೇ ಸ್ಮರಣೆ ಮಾಡೋದು, ಅವನ ಪಾದನ ಸೇವೆ ಮಾಡ್ತಕ್ಕದ್ದು, ಅವನ ಪೂಜೆ ಮಾಡ್ತಕ್ಕದ್ದು, ಆತನ ಪ್ರಣಾಮವನ್ನು ಸಲ್ಲಿಸ್ತಕ್ಕದ್ದು, ಅವನ ದಾಸಾನುದಾಸನ ಇರ್ತಕ್ಕದ್ದು, ಅವನ ಗೆಳೆಯನಾಗಿರೋದು, ತನ್ನ ಸಮಸ್ತವನ್ನು ಅರ್ಪಣೆ ಮಾಡತಕ್ಕದ್ದು, ಇದು ಒಂಬತ್ತು ವಿಧವಾದ ಭಕ್ತಿಗಳು. ಈ ಭಕ್ತಿಗಳನ್ನು ನಾರಾಯಣ ಆರಾಧನೆ ಮಾಡಬೇಕು, ಇದೇ ಜೀವನದ ಮುಖ್ಯವಾದ ಗುರಿ. ಅವನಿಗೆ ಮಿತಿಮೀರಿದ ಕೋಪ, ಉಕ್ಕೇರಿದಕ್ಕೆ ಒಪ್ಪ. ಆದರೂ ಇನ್ನೆಲ್ಲ ಯಾರು ಹೇಳಿಕೊಟ್ರು ನಿನಗೆ? ಗುರುಗಳು ಹೇಳಿಕೊಟ್ರಪ್ಪ. ಏನು ನೀವೇ ಹೇಳಿಕೊಟ್ಟೆ ಅಂತ ಹೇಳ್ತೇನೆ ಹೇಳ್ರಿ, ಇವನು ಇವ್ರು ಹೇಳಿಕೊಟ್ರನೋ? ಇವ್ರು ಹೇಳಿಕೊಡ್ಲಿಲ್ಲ ಅಪ್ಪ, ಇನ್ಯಾರು ಗುರುಗಳು ಹೇಳಿಕೊಟ್ರು? ಮತ್ತೆ ಇನ್ಯಾವ ಗುರುಗಳು ನಿನಗೆ? ಇಲ್ಲ ಗುರುಗಳು ಬೇಕು. ಗುರು ಅಂದರೆ ಗೂ ಅಂದರೆ ಕತ್ತಲೆ, ರು ಅಂದ್ರೆ ಹೋಗಲಾಡಿಸ್ತಕ್ಕವನು. ಆ ಕತ್ತಲೆ ಹೋಗಲಾಡಿಸ ಗುರು ಅಂತ ಹೆಸರು. ಇರೋ ಕತ್ತಲೆ ಸಾಲದು ಅಂತ ಇನ್ನೂ ಕಗ್ಗತ್ತಲೆ ಬ್ರು ಅಂತ ಮಾಡಿದ್ರೆ ಅಂದ್ರೆ ಇವರು ಗುರುಗಳಲ್ಲ ನನಗೆ. ಅಂಥ ಗುರುಗಳು ಒಬ್ರು ಇದ್ದಾರೆ, ಅವರ ಹೆಸರು ನಿಮ್ಗೆ ಹೇಳೋಲ್ಲ. ನಾನು ನಾರದ ಹೆಸರು. ನಾರಂ ಪರಮಾತ್ಮ ಜ್ಞಾನಂ ದದಾತಿಥಿ ನಾರದ ಅಂತ ನಿಜವಾದ ಗುರು ಅವರೇನೆ. ಅವರ ಸೈಡ ನಾರದ ಮೇಲೆ ಆಕ್ಷನ್ ತಗೊಂಡ್ರೇನೋ, ಅವ್ರು ಗುಟ್ಟಾಗಿದ್ದಾರೆ ಆ ಗುರುಗಳು. ಅದರಲ್ಲಿ ನಾನು ಅಪರಾಧ ಮಾಡಿದ್ದೀನೋ, ಇಂಥ ಶಿಕ್ಷೆಯನ್ನು ಕೊಡ್ತೀನಿ ನಾನು ಅಂಥೇಳಿ ದೈತಿ ಬಾಲಕರನ್ನ, ದೈತಿಯರ ದಂಡನಾಯಕರನ್ನು ಕರೆದು ಇವನಿಗೆ ವಿಷ ಕೊಡಿ, ಘೋರವಾಗಿರ್ತಕ್ಕಂಥ ಸರ್ಪಗಳು ಬಂದು ಇವನು ಕೊಚ್ಚು ಅಂತ ಮಾಡಲಿ. ಇವನು ನಾ ಪ್ರೀತಿ ತೋರಿಸೋದಕ್ಕೆ ನಾನು ದೈತ್ಯ ವಂಶಕ್ಕೆ ಕುಲಾಂಗಾರನಾಗಿ ಹುಟ್ಟಿದ್ದಾನೆ ಇವನು. ಇವನು ಸಂಹಾರ ಮಾಡಿದ್ರೆ ದೈತ್ಯ ವಂಶ ಉಳಿಯೋಲ್ಲ ಅಂದ್ಬಿಟ್ಟು ಘೋರವಾದ ವಿಷ ಸರ್ಪಗಳನ್ನು ಕಳಿಸಿ ಕಚ್ಚಿಸಿದರೆ ಆ ಸರ್ಪದ ಹೊಲುಗಳೆಲ್ಲ ಮುರಿದು ಹೋಯ್ತಂತೆ. ಮಹಾ ಆಯುಧಗಳಿಂದ ಇವನು ಬಡಿದ್ರೆ ಆಯುಧಗಳೆಲ್ಲ ಮುರಿದು ಹೋಯ್ತಂತೆ. ಇವನು ತಂಗಿ ಒಬ್ಬಳಿದ್ಲು, ಅವಳನ್ನ ಕರೆದು ಹೆಗರ ಮಾಡಿ ಉಪಾಯದಿಂದ ಕೊಂದಾಕೊಡ್ಬೇಕಿನ್ನು ಇವನನ್ನ. ಯಾಕೆ ಅಸ್ತ್ರಶಾಸ್ತ್ರ ಯಾವುದೂ ಏನೂ ಮಾಡೋಲ್ಲ ಇವನ್ನ. ಪರ್ವತದಿಂದ ಕೆಲಕ್ಕೆ ಎಸೆದ್ರೆ ಏನೂ ಆಗೋಲ್ಲ ಇವನಿಗೆ. ಕೈ ಕಾಲೆಲ್ಲ ಕಟ್ಬಿಟ್ಟು ಸಮುದ್ರಕ್ಕೆ ಎಸೆದ್ರೆ ಸ್ವಲ್ಪ ಹೊತ್ತಿನಲ್ಲೇ ಸಮುದ್ರದಿಂದ ಮತ್ತೆ ಇರ್ತಾನೆ ಬಂಧನವೇ ಇಲ್ಲದೆ. ಏನೋ ಪವಾಡ ಮಾಡ್ತೇನೆ ಇವನು, ಯಾವುದೋ ಶಕ್ತಿ ಕಾಪಾಡ್ತದೆ ಇವನನ್ನ. ಸರಿ, ನೀನು ಹೇಗಾದ್ರು ಮಾಡಿ ಇವನ್ನ ಉಪಯೋಗಕ್ಕೆ ಒಂದಾಗ್ಬಿಡು ಅಂದಾಗ ಅಪ್ಪಣೆ ನಾ ಮಾಡ್ತೀನಿ, ನನಗೊಂದು ಶಕ್ತಿ ಇದೆ. ಬೆಂಕಿಯಲ್ಲಿ ಕೂತ್ಕೊಂಡ್ರು ನಾನು ಸುಡೋಲ್ಲ, ಸುಟ್ಟೋಗಲ್ಲ, ನಾನು ಆದ ವರ ಇದೆ ನನಗೆ. ಏನು ಮಾಡಲ್ಲ ಬೆಂಕಿಯಿಂದ ನಾನು ನಾನು ಮಗು ತೊಳೆ ಕೊಡ್ಕೊ ಬೆಂಕಿಯಲ್ಲಿ ಕೂತ್ಕೊಂಡ್ಬಿಡ್ತೇನೆ, ನನಗೇನಾಗೋಲ್ಲ, ಇವನು ಕುರಿದು ಹೋಗ್ಬಿಡ್ತಾನೆ. ಆ ಶಕ್ತಿ ಇದೆ. ಆ ಶಕ್ತಿಯನ್ನು ಎಷ್ಟೋ ಸಾಧುಗಳ ಮೇಲೆ ತೋರಿಸ್ತೀನಿ ನಾನು. ಇವಾಗ ಇನ್ಮೇಲೂ ತೋರಿಸ್ಬೇಕು ಬಂತ ಅಂತ ದುಃಖ ಆಗ್ತಿದೆ. ಅದೇನು ನೀವೇ ಹೇಳಿದ್ದೀರಿ ಅಲ್ಲಿ ಅಂದ್ಬಿಟ್ಟು ಆ ಕೆಲಸ ಮಾಡಿದ್ಲು. ಆ ಅಮ್ಮನ ಹೆಸರು ಹೋಲಿಕಾ ಅಂತ. ಮಗುಬಾ ಅಂತ ಮುದಿಸಿ ತೊಡೆ ಮೇಲೆ ಕೂರಿಸ್ಕೊಡ್ತೀನಿ. ತೊಡೆ ಮೇಲೆ ಕೂರಿಸ್ಕೊಂಡು ತಾನು ಅಗ್ನಿಯಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಲು. ಪರಿಣಾಮ ಅವಳು ಎಳೆಸಿದ್ದಕ್ಕೆ ವ್ಯತ್ಯಾಸ ಆಗೋಯಿತು. ಪ್ರಸ್ತಾವ ಉಳ್ಕೊಂಡು ಇವಳೇ ಸುಟ್ಟೋಗ್ಬಿಟ್ರು. ಆ ಯಾತಕ್ಕೆ ಆಗಾಯಿತು ಅಂದರೆ ಅವಳು ವರ ಕೊಡೋದೇ ಬ್ರಹ್ಮ ಹೇಳಿದ್ದ. ಬೆಂಕಿಲಿದ್ದು ಏನು ಆಗೋಲ್ಲ ನಿನಗೆ, ಆ ನಿರಪರಾಧಿಗಳ ಮೇಲೆ ಈ ಶಕ್ತಿ ಉಪಯೋಗದ ಸುಟ್ಟೋಗ್ತೀವಿ ಅಂತ ಒಂದು ಮಾತು ಹೇಳಿದ್ದ. ಅದನ್ನು ಮರೆತು ಈ ಕಾರ್ಯ ಮಾಡಿ ಅವಳೇ ಸತ್ತೋಗ್ಬಿಟ್ಲು ಅಂತ. ಆ ಹೋಳಿಕೆಯನ್ನು ಅವಳು ಸುಟ್ಟು ಹೋಗಿ ಭಕ್ತ ಪ್ರಾರ್ಥನೆ ಒಳ್ಳೆಯದಾದದ್ರಿಂದ ಅದು ಜ್ಞಾಪಕಾರ್ಥವಾಗಿ ಹೋಳಿ ಹಬ್ಬ ಅಂತ ಮಾಡ್ತಾಳೆ ಅಂತ ಅದೋ ಒಂದು ಕಾರಣ ಹೇಳುತ್ತಾರೆ. ಮನ್ಮಥನ ಶಿವ ಸುಟ್ಟಾಕದ ಅದೊಂದು ಕಾರಣ ಹೇಳ್ತಾರೆ. ಆ ಹೋಳಿಕಾ ಅನ್ನೋ ಹೆಸರಿನ ಜ್ಞಾಪಕಾರ್ಥವಾಗಿ ಹೋಳಿಗೆಯನ್ನು ತಿಂಡಿನೂ ಮಾಡ್ತಾರೆ ಅಂತ ಪುರಾಣಗಳ ಕಥೆ ಉಂಟು. ಯಾವ ಥರ ಮಾಡೋ ಸಂಹಾರ ಮಾಡೋಕ್ಕಾಗಲ್ಲ ಇವನನ್ನು. ದೊಡ್ಡ ಯೋಚನೆ ಆಗೋಯ್ತು ಅವನಿಗೆ. ಕೊನೆಯಿಂದ ಡೈರೆಕ್ಟ್ ಆಕ್ಷನ್ ಒಂದೇ ತಾನೇ. ಕತೆ ಪ್ರಸಿದ್ಧವಾಗಿದೆ. ಇವನಿಗೆ ಇಷ್ಟೆಲ್ಲ ತೊಂದರೆ ಪೀಡಿ ಆಗ್ತಾ ಇದ್ರು ಕೂಡ ಭಗವಂತ ಅದನ್ನು ಸಹಿಸ್ಕೊಂಡಿದ್ದಾನೆ. ಕಾಲು ವಿಶೇಷ ಒದಗು ಬರಲಿ ಎಂಬುದಾಗಿ ಆ ಕಾಲು ವಿಶೇಷ ಒದಗು ಬಂತು. ಒಡನೆ ಅವನು ನಿನ್ನ ವಿಷ್ಣು ಎಲ್ಲಿದ್ದಾನೆ? ಯಾವನು ವಿಷ್ಣು ಅವನು? ವಿಷ್ಣುವನು ಹಿರಣ್ಯಕಶಿಪು ಕಣ್ಣು ಕಾಣ್ತಿರಲಿಲ್ಲ ಅಂತ. ಭಾಗವತದಲ್ಲಿ ಹೇಳುತ್ತೆ, ಈ ಹಿರಣ್ಯಕಶಿಪು ಹೆದರ್ಕೊಂಡು ವಿಷ್ಣು ಎಲ್ಲ ಮಗಮಾಯ ಆಗ್ಬಿಟ್ಟಿದ್ದಾನಂತೆ. ಆ ವಿಷ್ಣುವನ್ನು ಹಿಡಿದು ಶಿಕ್ಷೆ ಮಾಡ್ತೀನಿ ಅಂತ ಆ ವೈಕುಂಠಕ್ಕೆ ಹೋದರೆ ವಿಷ್ಣು ಪತಿ ಇಲ್ವಂತೆ. ಅಲ್ಲಿ ವಿಷ್ಣು ಎಲ್ಲ ಹೆದರ್ಕೊಂಡು ಹೋಗ್ಬಿಟ್ಟಿದ್ದ, ಯಾತ ಇಲ್ವೇ ಇಲ್ಲ ಅಂತ ತೀರ್ಮಾನ ಇವನಿಗೆ. ಆದ್ರೆ ವಿಷ್ಣು ಏನು ಮಾಡ್ದ ಅಂದರೆ ಅಲ್ಲಿ ಇಲ್ಲಿ ಹೋಗದೆ ಇವನು ಹೊರಗಡೆ ಹೋಗಿ ಸೇರ್ಕೊಂಡ್ಬಿಟ್ಟ ಅವನು ಅಂತ. ಇವನು ಹೊರಗಡೆ ಇದ್ರೆ ಅವನು ಅವನು ಹಿಡಿದು ಶೂಲ್ದು ಇರಿಬೋದು ಇವನು. ಇವನು ಹೊರಗಡೆ ಅವನು ಕೂತ್ಕೊಂಡಿದ್ರೆ ಅವನೇನು ಮಾಡೋಕ್ಕಾಗತ್ತೆ ಅನ್ನೋ ತಮಾಷೆಯಾಗಿ ಭಾಗವತಕಾರರು ಅವನು ಹೆದರ್ಕೊಂಡ್ರು. ವಿಷ್ಣುವು ಕೂಡ ಅವನು ಹೊರಡೆ ಹೊತ್ಕೊಂಡ್ಬಿಟ್ಟ ಅಂತ. ತತ್ವಾರ್ಥ ಏನೋ, ವಿಷುತತ್ವ ಅನ್ನೋದು ಎಲ್ಲಕ್ಕೂ ಹಿಂದೆ ಅಂತರ್ಯಾಮಿ ಆಗಿದೆ, ಅದು ಎಲ್ಲವನ್ನೂ ಅದೇ ಆಳ್ತಾ ಇದೆ. ಉಳಿದ ದೇವತೆಗಳು ಅವರ ತತ್ವಗಳು ಕೆಳಮಟ್ಟ ತತ್ವಗಳು, ಆದ್ಯತೆ ಹಿರಣ್ಯಕಶಿಪು ಅಂತ ಹೊರಗಡೆ ಇದೆ. ಇಂದ್ರತತ್ವ ವರುಣತತ್ವ ಈ ದೇವತೆಗಳೆಲ್ಲ ತತ್ವಗಳಲ್ಲೂ ಕೂಡ ಹಿರಣ್ಯಕಶಿಪು ಹೊರಗಡೆ ಇರೋದ್ರಿಂದ ಅದೇ ಒಂದು ಕಂಟ್ರೋಲ್ ಮಾಡ್ತಾನೆ. ಆದರೆ ಭಗವತ್ ತತ್ವ ಅನ್ನೋದು ಎಲ್ಲಕ್ಕೂ ಹಿಂದೆ ಇರೋದ್ರಿಂದ ಅದು ಇವನು ಕಂಟ್ರೋಲ್ ಮಾಡತ್ತೆ ಹೊರತು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಯಾರಿಗೂ ಆಗೋಲ್ಲ. ಅದನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಇವನು ಅಂತರ್ಮುಖವಾಗಬೇಕು. ಇವನು ಅಂತರ್ಮುಖವಾಗಿದ್ರೆ ಓ ನಮೋ ನಾರಾಯಣ ಧ್ಯಾನ ಮಾಡಬೇಕಾಗುತ್ತೆ, ಅದಾಗೋಲ್ಲ. ಹೀಗೆ ಕೊನೆಗೆ ಅವನು ಬರಮಾಡಿ ಅವನ ಕೆಲಸ ಮುಗಿಸ್ಬಿಡ್ತೀನಿ ಎಂಬುದಾಗಿ ಆಯಾ ಜಾಗ ತೋರಿಸೋಕ್ಕೋಸ್ಕರ ಇಲ್ಲಿದ್ದಾನೆ ಅಲ್ಲಿದ್ದಾನೆ ಅನ್ನುವಾಗ ಒಂದು ಕಾಂಬೋನ್ ತೋರಿಸಿ ಎರಡು ಇದಾನೆ ಅಂತ ಹೇಳಿದ್ರೆ ಇದಾನೆ ಪೋತನ ಭಾಗವತ ಹೇಳುವಂತೆ ಇಂದು ಗರಡು ಒಂದು ಲೇಡಿ ಸಂದೇಹ ಮುಖಾದು ಚಕ್ರಿ ಸರ್ವೋಪಗತುಂಡು ಎಂದೆಂದು ವೆದಕೆ ಚೂಚಿನ ಅಂದಂದೇ ಗಲದು ದಾನವಾಗ್ರಣಿ ವಿಂಟೇ. ಇಲ್ಲಿದ್ದಾನೆ ಅಲ್ಲಿದ್ದಾನೆ ಅಂತ ಸಂದೇಹ ಬೇಡ. ಎಲ್ಲೆಲ್ಲಿ ಹುಡುಕಿ ನೋಡಿದ್ರೆ ಅವನು ಒಳಗಡೆ ಅಲ್ಲೇ ಇದ್ದಾನೆ ಅವನು. ಅವನು ಹೇಳ್ತಾ ಇರುವಂತೆಯೇ ಅದೃಶ್ಯತಾ ಅತ್ಯದ್ಭುತ ರೂಪ ಮುಗ್ರಂ ಸ್ತಂಭೇ ಸಭಾಯಾಂ ನ ಮೃಗನ್ ನ ಮಾನುಷಂ. ಹೇಳಿ ತನ್ನ ಭಕ್ತನ ಮಾತನ್ನು ಸತ್ಯಾಪಿತವನ್ನಾಗಿ ಮಾಡೋದಕ್ಕೋಸ್ಕರ, ಸತ್ಯವೆಂದು ಸಿದ್ಧಪಡಿಸೋದಕ್ಕೋಸ್ಕರವಾಗಿ ತಾನು ಎಲ್ಲ ಭೂತಗಳಲ್ಲೂ ಅಂತರ್ಯಾಮಿಯಾಗಿ ಅಡಗಿದ್ದೇನೆ ಎಂಬ ತೋರಿಸಿಕೊಳ್ಳಲು ಆ ಸಭೆಯಲ್ಲಿ ಆ ಸ್ತಂಭದಿಂದ ಅತ್ಯದ್ಭುತವಾದ ರೂಪವೊಂದು ಹೊರಹೊಮ್ಮಿತು. ಮೃಗವೂ ಅಲ್ಲ ಮನುಷ್ಯನೂ ಅಲ್ಲ ಅಂತ ರೂಪ. ಭಯಂಕರವಾದ ಸಿಂಹಗರ್ಜನೆಯನ್ನು, ಭಯಂಕರವಾದ ಅಟ್ಟಹಾಸವನ್ನು ಮಾಡುತ್ತಾ ಸ್ತಂಭವನ್ನು ಭೇದಿಸಿಕೊಂಡು ಹೊರಬಂತ ರೂಪ. ಸಟಾಪಟದ ಭೀಷಣೆ ಸರ್ವಸ ಅಟ್ಟಹಾಸೋದ್ಭಟೆ ಪರಿಸ್ಫುಟಿತ ಗೋಪಿಮುಕ್ತೇ ಕೃತೈ. ಯಾತ ಕಾಣಿಸ್ಕೊಂತು ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ. ತನ್ನ ಭೃತ್ಯರ ಪ್ರಹ್ಲಾದ ಅವನ ಮಾತನ್ನ ಸತ್ಯ ಎಂದು ಸಿದ್ಧಪಡಿಸಿದಕ್ಕೋಸ್ಕರ ನಿಜವೇ. ಅಷ್ಟು ಮಾತ್ರವಲ್ಲ, ಪ್ರಹ್ಲಾದನವನ ಭಕ್ತ ಹಾಗೇನೆ ಬ್ರಹ್ಮದೇವರವನ ಭಕ್ತರು, ಸನಕಾದಿ ಸಿದ್ಧರು ಅವನ ಭಕ್ತರು. ಬ್ರಹ್ಮದೇವರ ಮಾತು ನಿಜಗೊಳಿಸಬೇಕು, ಸನಕಾದಿನ ಮಾತು ನಿಜಗೊಳಿಸಿಕೊಳ್ಬೇಕು, ಪ್ರಹ್ಲಾದ ಮಾತು ನಿಜವನ್ನ ಮಾಡಬೇಕು. ಇದು ಮೂರು ಅರ್ಥವನ್ನು ಕೂಡ ಭೃತ್ಯ ಅನ್ನೋದನ್ನು ಗ್ರಹಣ ಮಾಡಬೇಕು. ಬ್ರಹ್ಮದೇವರ ಮಾತೇನೋ, ಮನುಷ್ಯರು ಕೊಲ್ಲಬಾರದು ಮೃಗು ಕೊಲ್ಲಬಾರದು ಅಂದರೆ ಮನುಷ್ಯ ಮೃಗ ಎರಡೂ ಅಲ್ಲದೆ ಇರತಕ್ಕಂಥ ಒಂದು, ಇದು ಎರಡು ಸೇರಿರೋದು ಎರಡೂ ಅಲ್ಲ ನೇರವಾಗಿ ಅಂತಹದ್ದು ಇದು. ಮತ್ತು ಹಗಲು ಅಲ್ಲ ರಾತ್ರಿಯೂ ಅಲ್ಲ ಅಂತ ಸಂಧ್ಯಾ ಸಮಯ ಇತ್ಯಾದಿಯಾಗಿ ಬ್ರಹ್ಮದೇವರು ಯಾವ ನಿಬಂಧನೆ ಒಪ್ಪಿದ್ರೋ ಆ ನಿಬಂಧನೆಯನ್ನು ಮುರಿಯದೆ ಅವರ ಮಾತು ನಿಜವಾಗಿ ಮಾಡೋದಕ್ಕೋಸ್ಕರ. ಮತ್ತೊಂದು, ಸನಕಾದಿ ಸಿದ್ಧರು ನಾಲ್ಕು ಮಂದಿ ಅವರು ಭಗವಂತನ ಭಕ್ತಶ್ರೇಷ್ಠರು. ಅವರು ವೈಕುಂಠಕ್ಕೆ ಒಮ್ಮೆ ಹೋಗಿದ್ದಾಗ ವೈಕುಂಠ ನಗರ ದ್ವಾರಪಾಲಕರು ತಮ್ಮ ಅನುಜ್ಞೆಯಲ್ಲಿ ಓಡೆ ಹೋಗುತ್ತಿದ್ದವರು ರಾಜರ ದರ್ಶನ ಮಾಡಬೇಕಾದ್ರೆ ಯಾವ ಉಡುಗೆಯಲ್ಲಿ ಹೋಗಬೇಕು ಅವರಿಗೆ ಹೋಗ್ತಾ ಇಲ್ಲ ಬೆತ್ತಲೆ ಹೋಗ್ತಾ ಇದ್ದಾರೆ ಅಂತ ಅವರನ್ನು ತಮ್ಮ ಭೂಭಂಗದಿಂದ ಕೂಡಿದ ಮುಖವನ್ನು ತೋರಿಸಿ ಆಜ್ಞಾ ಮುದ್ರೆ ತಡೆದರು. ಇವಾಗ ಜೈವಿಜನ ಕೈಯಲ್ಲಿ ನೋಡಿ ಆಜ್ಞಾ ಮುದ್ರೆ ಇದೆ, ವಿಶ್ವಕ್ಸೇನ ಕೈಯಲ್ಲಿ ಆಜ್ಞಾ ಮುದ್ರೆ ಇದೆ. ಅವರ ಇಷ್ಟದಂತೆ ಎಲ್ಲ ನಡೀಬೇಕು. ಯದ್ವೇತ್ತ ಶೇಖರದ ಸ್ಪಂದೆ ವಿಶ್ವಮೇತ ವ್ಯವಸ್ಥಿತಂ, ಹಾಗೆ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಆಜ್ಞಾ ಮುದ್ರೆ ಅಂತ ಅವ್ರ ಕೈದಿದೆ. ಇವ್ರ ಕೈಲೂ ಆಜ್ಞಾ ಮುದ್ರೆ ಅಂತ ತಡೆದ್ರು. ಇವರನ್ನು ಇವ್ರ ಕಣ್ಣು ಕೆಂಪಾಯಿತು. ಯಾರ ಕಣ್ಣು? ಜೈವಿಜರ ಕಣ್ಣು ಕೆಂಪಾಯಿತು. ತಮ್ಮನ್ನ ಮೀರಿ ಹೋಗ್ತಾ ಇದ್ದಾರೆ ಅಂತ ಅವ್ರ ಕಣ್ಣು ಕೆಂಪಾಯಿತು. ತಮಗೆ ಯಾವ ಬೇಕಾದ್ರೂ ಭಗವಂತನನ್ನ, ಯಾವುದೇ ವೇಷಾದ್ರೂ ಭಗವಂತನನ್ನ ನೋಡ್ತಕ್ಕಂಥ ವಿಶೇಷವಾದ ಅಧಿಕಾರ ಉಂಟು ಅವರಿಗೆ. ಯಾವ ಕಟ್ಟಲೆಗೂ ಅನುಸರಿಸದೆ ಭಗವಂತನ ಅನುಭವಿಸ ಯೋಗ್ಯತೆ ಉಳ್ಳರು ಅವರು. ಅವ್ರ ಮೇಲೆ ಹೀಗೆ ಕಂಟ್ರೋಲ್ ಮಾಡೋಕೆ ಬಂದ ಅಂತ ಅವ್ರ ಕಣ್ಣು ಕೆಂಪಾಯಿತು. ಈ ನಡುವೆ ಅವರ ಬಾಯಿಂದ ಬಂತು, ಕಣ್ಣು ಕೆಂಪು ಮಾಡಿಕೊಂಡಿದ್ದೀರಿ, ಇದು ರಜೋಗುಣ ತಮ್ಮಗಳ ಧರ್ಮ. ಆ ರಜಸ್ಸು ತಮಸ್ಸುಗಳ ಸೇರ್ವೆಯಾಗಿರ್ತಕ್ಕಂಥ ಅಸುರಿಯೋನಲ್ಲಿ ಹುಟ್ಟಿರಿ ಎಂದು ಶಾಪವನ್ನು ಅವರಿಗೆ ಕೊಟ್ಟರು. ಒಡೆಯಿಂದ ಭಗವಂತನೇ ಬಂದ. ಮಧ್ಯೆ ಏನಾಗಿದೆ ಎಂದು ಅವನ ಗಮನಕ್ಕೆ ಬಂದಿತ್ತು. ಪರಮಸತ್ವಮೂರ್ತಿಯಾದ ಭಗವಂತ ಅವ್ಯಾಕೃತ ಗೃಹಸ್ಥನಾಗಿದ್ದು ವ್ಯಾಕೃತ ಗೃಹಸ್ಥರಿಗೆ ತಿಳುವಳಿಕೆ ನೀಡುವ ಭಗವಂತ ಋಷಿಗಳಲ್ಲಿ ನನ್ನ ಭೃತಿಯನ್ನು ತುಂಬ ಅಪಚಾರವಾಯಿತು. ಭೃತಿ ಮಾಡೋ ತಪ್ಪೆಲ್ಲ ಹೊಡೆ ಸ್ವಾಮಿ ಸೇರಿದ್ದು, ಅವರ ಪರವಾಗಿ ನಾನು ಕೇಳ್ತಾ ಇದ್ದೀನಿ, ನಮ್ಮನ್ನು ಕ್ಷಮಿಸಬೇಕು. ನೀವು ಮಹಾಮಹಿಮರು, ಜಿತೇಂದ್ರಿಯರು, ರಾಗದ್ವೇಷನ್ ಜಯಿಸಿದವರು, ಯಾವ ವಿಧಿ ನಿಷೇಧವೂ ನಿಮಗಿಲ್ಲ ಅನ್ನೋದನ್ನು ಮರೆತು ನಿಮ್ಮ ಮುಂದುಗಡೆ ಅವರು ಕೋಪ ಮುದ್ದೆಯನ್ನು ತೋರಿಸಿದ್ದಾರೆ. ಅವನಿಗೆ ಶಿಕ್ಷೆ ಮಾಡಿ, ಸರಿಯೇ ನನ್ನ ಒಪ್ಪಿಗೆ ಉಂಟದಕ್ಕೆ. ಅವನು ಕ್ಷಮಿಸ್ಬಿಡಿ, ನನ್ನ ಕ್ಷಮಿಸಿ. ಈ ಮಾತು ಅರ್ಥಪೂರ್ಣವಾಗಿದೆ. ಅವರು ಚೆನ್ನಾಗಿ ತೊಡ್ತಿದ್ರು ಜೈವಿಜಿರುಗಲ್ಲ ಸನಕಾದಿಗಳಿಗೆ. ನಿಜವನ್ನು ನೋಡಿದ್ರೆ ಅಪರಾಧ ನಮ್ಮದೇ ಇರ್ಬೋದು ಏನೋ ಅಂತ ಅನಿಸುತ್ತೆ ಅವರಿಗೆ. ಏಕೆಂದರೆ ಕಾಮಕ್ರೋಧನ ಜಯಿಸಿರ್ತಕ್ಕಂಥ ಸತ್ತುಗಳನ್ನು ಬಿಟ್ಟಾದ ನೀವು ನಿಮ್ಮೇ ಕೋಪ ತೊಡಗಿದ್ರಲ್ಲ ಅವರು ಅಂದರೆ, ಇವರೊಂದು ಶಾಪ ಕೊಟ್ಟರೆ ಶಾಪ ಇಸಿ ರಿಸಲ್ಟು ಕೋಪ. ಅದು ನೀವೇನು ಕಡಿಮೆ ಆಗಿದೆ ಅವರಿಗಿಂತ ಅಂತ ಇದೆ. ಇವರು ಹೆದರಿಕೆ ಎತ್ಬಿಡ್ತು, ಸ್ವಾಮಿ ನಮ್ಮಿಂದ ಅಪರಾಧವಾಗಿದೆ, ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ, ಏನು ತಪ್ಪಿಲ್ಲ, ನಮ್ದು ಹೋಯ್ತು, ನಮ್ಮ ನಿಗ್ರಹ ಮಾಡ್ಬೋದು ನೀವು ಹೇಗೆ ಬೇಕಾದ್ರು ಅಂತ ಬೇಡ್ಕೊಳ್ತಾರೆ. ಅವ್ನು ನಕ್ಬಿಟ್ಟು ನಿಮ್ಮ ನಿಗ್ರಹ ಮಾಡಬೇಕಲ್ಲ, ನಿಮ್ಮ ಬಾಯಿಂದ ನಾನೇ ಮಾತು ನುಡಿಸಿದ್ದೀನಿ. ಈ ಥರ ಅಪಚಾರ ಹಿಂದೆ ಒಮ್ಮೆ ಅವರು ಲಕ್ಷ್ಮೀದೇವಿಯಲ್ಲೂ ಮಾಡಿದರು. ಲಕ್ಷ್ಮೀದೇವಿ ಅಂತಃಪುರ ಒಳಗೆ ಬಂದಾಗ ಅವನು ತಡೆದಿದ್ದರಂತೆ, ಅವರು ಅವಳ ಮನೆಯಲ್ಲೇ ಅವಳು ಕೂಡ ಒಂದು ಶಾಪ್ ಹಾಕಿ ನೋಡಿದ್ದರು. ಅದು ಮುಂದುವರೆಯುವಂತೆ ಮಾಡಿದ್ದೆ ನಾನು, ಇವಾಗ ಅದಕ್ಕೆ ಕಾಲ ಬಂದಿದೆ ಅಂತ ಸಮಾನ ಹೇಳಿ ಅವನ್ನ ಕಳಿಸ್ಬಿಟ್ಟ. ಮತ್ತೆ ಅಸುರಿಯವನಿಗೆ ಹೋಗಬೇಕು, ಹೋಗಲೇಬೇಕು. ವಿಷ್ಣು ಹೇಳಿದ ಪ್ರಸಿದ್ಧವಾದ ಕಥೆ, ನೀವು ಮೂರು ಜನ್ಮಗಳಲ್ಲಿ ಶತ್ರುಗಳಾಗಿರ್ತೀರಾ, ಏಳು ಜನ್ಮಗಳಲ್ಲಿ ಮಿತ್ರರಾಗಿರ್ತೀರಾ ಅಂತ ಕೇಳಿದಾಗ, ನಿನ್ನ ವಿರಹವನ್ನು ತಡೆಯೋಕ್ಕಾಗೋದ ನನಗೆ, ಆ ಮೂರು ಜನ್ಮ ಶತ್ರುಗಳಾಗಿರ್ತೀವಿ ಅಂತ ಕೇಳಿಕೊಂಡ್ರವರು ಭಗವದ್ಭಕ್ತಿಯಿಂದ ಅಂತ ಸಾಮಾನ್ಯ ಭಾವನೆ ಇದೆ. ಆ ಬಗ್ಗೆ ಪಾಠಗಳನ್ನು ಮುರುಗೋಡು ಆಗಲ್ಲಪ್ಪ ಅಂತ ಹೇಳೋದು ಮೂರ್ಖತನ. ಏಳು ಜನ್ಮಗಳಲ್ಲಿ ಮಿತ್ರರಾಗಿದ್ದರೆ ಏಳು ಜನ್ಮೇನೋ ಎತ್ತಕ್ಕೂ ಏಳೇಳು ಬೆಳಿಬೇಕು. ಎಷ್ಟು ಜನ್ಮ ಆದರೂ ಭಗವಂತನ ಮಿತ್ರರಾಗಿ ಅವನ ಸಾಧ್ಯದಲ್ಲಿ ಇದ್ದರೆ ತೊಂದರೆ ಇರೋದ್ರಿಂದ ವಿರಹ ಎಲ್ಲಿ ಬಂತಲ್ಲಿ ಏಳು ಜನ್ಮ ಎಷ್ಟು ಜನ್ಮ ಆದರೂ ಮಿತ್ರರಾಗಿರ್ತೀವಿ ಅಂತ ಕೇಳ್ಕೋಬೇಕು ಹೊರತು ಶತ್ರುಗಳಾಗಿರ್ತೀವಿ ಅಂತ ಹೇಳಬೇಕ. ಋಷಿಗಳ ಶಾಪ ಅವಾಗಲೇ ಕೆಲಸ ಶುರು ಮಾಡಿಬಿಟ್ಟಿತ್ತು. ಶಾಪ ಕೊಟ್ಟೊಡನೆ ನೀನು ಶತ್ರುಗಳಾಗೇ ಇರ್ತೀವಿ ಮೂರು ಜನದ ನಾವು ಅಂತ ಅಹಂಕಾರದ ಮಾತಪ್ಪ. ಅವರು ಅಹಂಕಾರ ಉಪಾಯವಾಗಿ ಸರಿ ಮಾಡೋಕೋಸ ಭಗವಂತ ತಾನು ಅವತಾರ ಮಾಡಿ ಅವನ್ನು ಸರಿಪಡಿಸ್ದ, ಅವರಿಗೆ ನಿಗ್ರಹಾನುಗ್ರಹವನ್ನು ಮಾಡಿದ. ಭಗವಂತನ ನಿಗ್ರಹ ಮಾಡೋದು ಕೊಂಡಾಕ್ ಬಡ್ದು ಹಾಕೋದಲ್ಲ, ಅನುಗ್ರಹವೇ ಅವ್ರ ವಿಷಯದಲ್ಲಿ. ಅನುಗ್ರಹ ನಿಗ್ರಹ ರೂಪದಲ್ಲಿ ಇದೆ ಅಷ್ಟೇ. ಅವನೇ ಕೆಲಸ ಮಾಡಿದ್ದ ಅವರು ಮೂರು ಜನ್ಮ ಶತ್ರುಗಳಾಗಿಯೇ ಇರ್ತೀವಿ ಅನ್ನೋ ಮಾತು ಬರೋ ಕಾರಣ ಶಾಪದ ಪರಿಣಾಮ ಅದು ಅಂತ ಹೇಳಿದ್ದು ಆಗಬೇಕು. ಹಾಗೆ ಆದರು ಅವರಂದರೆ ಹಿರಣ್ಯಾಕ್ಷ ಹಿರಣ್ಯಕಶುಗಳಾಗಿ ಅವರು ಮೊದಲೇ ಅವತಾರ. ಆದರೆ ಈ ಅವತಾರ ಕರ್ಮದಿಂದ ಬಂದದ್ದು, ಭಗವಂತ ಅವತಾರದಂತೆ ಅಲ್ಲ. ಅದು ಎರಡನೇ ಅವತಾರವೇ ರಾಮ ಕುಂಭಕರ್ಣರು, ಮೂರನೇ ಹುಟ್ಟೆ ಶಿಶುಪಾಲ ದಂತವಕ್ಕರು. ಈ ಮೂರು ರೂಪದ ಹುಟ್ಟಲಾಗಿ ಭಗವಂತ ಮೊದಲನೇ ಹುಟ್ಟಿನಲ್ಲಿ ನಿಸಂ ರೂಪದ ಅವತಾರ ಮಾಡಿ ಹಿರಣ್ಯಕಶಿಪುವನ್ನು, ವರಾಹದೇವ ರೂಪದ ಅವತಾರ ಮಾಡಿ ಹಿರಣ್ಯಾಕ್ಷನ ಸಂಹಾರ ಮಾಡಿದ ಅನ್ನೋದು ಪ್ರಾರಂಭದ ಕಥಾಭಾಗ. ಇಲ್ಲಿ ಒಂದು ಜಿಜ್ಞಾಸೆ, ವಿವೇಕನ ವಿಚಾರ ಮಾಡಬೇಕು. ಇದನ್ನು ಈ ಪರಮ ವೈಕುಂಠಸ್ಥರ ಕೊಡೋದು ಪರಮಪದ ಅಂತ ಹೇಳ್ತಾರಲ್ಲ, ಈ ನಿಜವಾದ ಮುಕ್ತಿ ಅಲ್ಲವೇ ಇಲ್ಲ. ನಿಜವಾದ ಮುಕ್ತಿ ಆಗಿದ್ರೆ ಅಲ್ಲಿ ಕೋಪ ಎಲ್ಲಿ ಬರುತ್ತೆ? ರಜಗುಣ ತಮ್ಮನು ಇರೋದು ಅಲ್ಲ ಅಲ್ಲಿ. ಅಲ್ಲಿ ಇವ್ರಿಗೂ ಕೋಪ ಬಂತು, ಅವ್ರಿಗೂ ಕೋಪ ಬಂತು ಅಂತ ಹೇಳ್ತೀರಿ, ಅದು ನಿಮ್ಮ ವೈಕುಂಠ ಬೇಕಾಗಿದೆ ನಮಗೆ. ಅಲ್ಲೂ ಕೋಪ ತಾಪಗಳಲ್ಲ, ಇನ್ಯಾವುದೋ ಲೋಕವು ಬೆರಗ್ಗೆ ಅದಕ್ಕೆ ದೊಡ್ಡದಿದೆ. ಆಯಿತು, ಜಯವಿಜಯರು ಇಲ್ಲಿ ಹಿರಣ್ಯಾಕ್ಷ ಹಿರಣ್ಯರು ಹುಟ್ಟುಬಿಟ್ಟಾಗ ವೈಕುಂಠ ಖಾಲಿಯಾಗಿತ್ತೆ. ಅವಾಗ ಡೋರ್ ದ್ವಾರ ಬರಕ ಇಲ್ವೇ ಇಲ್ಲಿಗೆ ಅಂತ, ವೇಕೆನ್ಸಿ ಕ್ರಿಯೇಟ್ ಆಯ್ತು ಅಲ್ಲಿ ಅಂತ ಪ್ರಶ್ನೆ ಇದ್ಕೊಳತ್ತೆ. ಇದನ್ನು ಎದ್ದೆಲ್ಲರನ್ನು ಕೋಪಿಸ್ಕೋಬೇಕಲ್ಲ, ವಿಷಯ ಗೊತ್ತಿರೋದು ಗೊತ್ತೇ ಇಲ್ಲದೇ ಇಲ್ಲ ಅನ್ನಬೇಕು. ಅದು ಸರಿಯಾಗಿದೆ. ವೈಕುಂಠದಲ್ಲಿ ಕಾರಣ ವೈಕುಂಠ, ಕಾರ್ಯ ವೈಕುಂಠ ಅಂತ ಎರಡನ್ನ ಜ್ಞಾನಿಗಳು ಹೇಳ್ತಾರೆ. ಈ ಘಟನೆಗಳನ್ನು ಆಗತಕ್ಕದ್ದು ಕಾರ್ಯ ವೈಕುಂಠದಲ್ಲಿ. ಅಲ್ಲಿಗೆ ಪ್ರಭು ಉಪೇಂದ್ರ ರೂಪಿಯಾದ ವಿಷ್ಣು, ಕಾರಣ ವೈಕುಂಠ ಅಪ್ರಾಕೃತವಾದದ್ದು. ಅಲ್ಲಿ ಸತ್ವಜೋಗಗಳನ್ನು ಮೀರಿಡತಕ್ಕ ಆನಂದಮಯವಾಗಿರುವ ಸ್ಥಾನವಾದ್ದರಿಂದ ಈ ಘಟನೆಗಳು ಅಲ್ಲಿ ನಡೆಯೋಲ್ಲ. ಈ ನಡೆಯೋದು ಎಲ್ಲಿ ಅಂದರೆ ಕಾರ್ಯವೈಕುಂಠದಲ್ಲಿ. ಆ ಕಾರ್ಯವೈಕುಂಠದಲ್ಲಿ ಒಮ್ಮೊಮ್ಮೆ ಈ ಗುಣಗಳು ಅಲ್ಲಿಯೂ ಕೂಡ ರೂಪಗಳು ಆಕಾರಗಳು ಗುಣಗಳು ಬಹುಮಟ್ಟಿಗೆ ಆಲೋಕದಂತೆ ಇರುತ್ತವೆ. ಆದರೆ ಒಮ್ಮೆ ಇವುಗಳು ಪ್ರವೇಶ ಮಾಡೋದುಂಟು. ಅಂತಹ ಜಾಲದಲ್ಲಿ ನಡೆದ ಘಟನೆ ಆದ್ದರಿಂದ ಇಲ್ಲಿ ಕೋಪತಾಳು ಬರೋ ಸಾಧ್ಯ ಆಗುತ್ತೆ. ಕಾರಣ ವೈಕುಂಠದಲ್ಲಿ ಅದಿಲ್ಲ. ಮೋಕ್ಷ ಅಂತ ಯಾವುದು ಯಾರು ಬಯಸ್ತಾರೆಯೋ ಅದು ಕಾರಣ ವೈಕುಂಠವಾದ್ರಿಂದ ಅಲ್ಲಿ ಇದು ಯಾವುದು ಇಲ್ಲ ಅಂತ ತಿಳಿಕೆ. ಮತ್ತೊಂದು, ಅವರು ಪೂರ್ತಿ ಅವತಾರ ಮಾಡಿ ಅಲ್ಲಿ ವೇಕೆನ್ಸಿ ಕ್ರಿಯೇಟ್ ಆಗೋ ಪ್ರಶ್ನೆಯೂ ಇಲ್ಲ. ಯಾತಕ್ಕೆ ಅಂದರೆ ಅವರು ಇಳಿದು ಬರುವಾಗ ತಾವು ಅಲ್ಲೇ ಇರ್ತಾರೆ. ಋಷಿ ಮಾತನ್ನ ಗೌರವಿಸೋಕೋಸ್ಕರವಾಗಿ ಅವರು ಒಂದು ಅಂಶ ಹೀಗೆ ಕೆಲಸ ಮಾಡ್ತಿದ್ದೀವಿ ಹೊರತು ಹಿಂದಿನಂತೆ ಅವರು ಇದ್ದೇ ಇರ್ತಾರೆ. ಇದು ಪ್ರೂಫ್ ಹೇಳುವಂದರೆ ಉತ್ತರಕಾಂಡ ರಾಮಾಯಣದಲ್ಲಿ ಮಹಾವಿಷ್ಣುವಿಗೂ ರಾವಣಾದಿಗೂ ಯುದ್ಧ ಆಗುತ್ತೆ. ರಾವಣ ದೇವತೆಗಳ ದಿಗ್ವಿಜಯಕ್ಕೆ ಹೋಗ್ತಾ ಅಲ್ಲ, ಹಾಗೆ ಇಂದ್ರಲೋಕಕ್ಕೆ ಹೋಗ್ತಾನೆ. ಅಲ್ಲಿ ಹಿಂದಿನ ಸಹಾಯಕನಾಗಿ ಉಪೇಂದ್ರನೂ ಬರ್ತಾನೆ, ಉಪೇಂದ್ರನ ಕಟ್ಟವೂ ಬರ್ತಾರೆ ಯುದ್ಧಕ್ಕೆ. ಆ ಯುದ್ಧದಲ್ಲಿ ಜಯವಿಜಯರು ಬಂದು ಯುದ್ಧ ಮಾಡೋದು ಅಂತಿದೆ. ಅಲ್ಲಿ ಜಯವಿಜಯರು ಪೂರ್ತಿ ರಾವಣ ಕುಂಭನಾಗ ಹುಟ್ಟುಬಿಟ್ಟಿದ್ರೆ ಇಲ್ಲಿ ಹೇಗೆ ಬರುತ್ತೆ ಯುದ್ಧ ಮಾಡೋಕ್ಕೆ? ರಾವಣ ಯುದ್ಧ ಮಾಡೋಕ್ಕೆ ಹೇಗೆ ಬರ್ತಾರೆ ಅವರು? ಉತ್ತರಕಾಂಡ ರಾಮಾಯಣದಿದೆ, ಆ ವಿರೋಧ ಹೋಗಬೇಕಾಗಿದ್ರೆ ಹೀಗೇ ಇರಬೇಕು. ಯಾವುದೋ ಅವರು ಬರೋಲ್ಲ ಪೂರ್ತಿಯಾಗಿ, ಅವರೊಂದು ಅಂಶ ಹೀಗೆ ಕೆಲಸ ಮಾಡುತ್ತೆ ಹೊರತು ಅವರ ಮೂಲ ಸ್ಥಾನದಲ್ಲಿ ಅವರು ಇದ್ದೇ ಇರುತ್ತೆ. ಆ ವೇಕೆನ್ಸಿ ಪ್ರಶ್ನೆ ಇಲ್ಲ ಜಾಗದಲ್ಲಿ. ಈ ತತ್ವದ ಒಂದು ಪರಿಚಯ ನಮಗೆ ಇಲ್ಲದೆ ಇದ್ದರೆ ಗಲಿಬಿಲಿ ಉಂಟಾಗುತ್ತೆ. ಅದು ಮುಗೀತೋ ಭಗವಂತ ಹೊರಗೆ ಬಂದ, ಸ್ತಂಭವನ್ನು ಸೀಳಿಕೊಂಡು ಬಂದ, ಆ ಭಯಂಕರವಾದ ರೂಪವನ್ನು ನೋಡಿದ್ರೆ ದೇವತೆಗಳು ನಡುಹೋದರು, ಭೂಮಿ ಆಕಾಶವು ತಲ್ಲಣಿಸಿದವು, ಆಕಾಶ ನಕ್ಷತ್ರಗಳೆಲ್ಲ ಉದುರುವುದು. ಅವನ ತಟಾಪಟ ಭೀಷಣದ ಬಂದು ಹಿರಣ್ಯಕಶಿಪುವನ್ನ ಎಳ್ಕೊಂಡ. ಹಿರಣ್ಯಕಶಿಪು ಈ ರೂಪವನ್ನು ನೋಡಿ ಇದು ವಿಷ್ಣು ರೂಪೇ ಎಂಬುದಾಗಿ ತನ್ನ ಗದೆಯಿಂದ ಅವನು ಎದುರಿಸ್ದ. ಆದರೆ ಅವನ ಮೇಲೆ ಯಾವ ಪರಿಣಾಮವನ್ನು ಉಂಟು ಮಾಡಲಿಲ್ಲ. ಸ್ವಲ್ಪ ಹೊತ್ತಿಗೆ ಆಟವನ್ನು ಆಡಿಸಿ ಅವನ ಕೊನೆಗೆ ಅವನನ್ನು ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡು, ಈ ಚಾಪೆ ಹೆಣೆಯುವವನು ಆ ಹುಲ್ಲನ್ನು ಸೀಳುವಂತೆ ನೀಲಿಯಿಂದ ಅವನ ಹೃದಯವನ್ನು ಸೀಳಿ ಹಾಕಿಬಿಟ್ಟ. ಅವನ ಜೊತೆಗಾರರಾಗಿ ಬಂದ ಅಸುರರು ಕೂಡ ಬಡೋದರು. ನರಸಿಂಹಪುರಾಣದಲ್ಲಿ ವಿವರಣೆ ಇನ್ನೊಂದು ನೀಡುತ್ತಾ, ನರಸಿಂಹನ ಎದೆಸೋಕೋಸ್ಕರವಾಗಿ ಹಿರಣ್ಯಕಶಿಪುವಿನ ಜೊತೆ ಇತರ ದೈತ್ಯರು ಹೋದರಂತೆ. ನರಸಿಂಹನ ದೇಹದಿಂದ ನಾನಾ ನರಸಿಂಹಗಳು ಹೊರಬಂದು ಒಬ್ಬೊಬ್ಬ ಹೊಸನಿ ಒಬ್ಬೊಬ್ಬ ನರಸಿಂಹ, ಅಲ್ಲಿ ಪ್ರಧಾನ ಹಿರಣ್ಯಕಶಿಪು ಪ್ರಧಾನ ನರಸಿಂಹ ಇದ್ದು ಅವನ್ನ ಧ್ವಂಸ ಮಾಡಿದ ಅಂತ ವಿವರಣೆಯನ್ನು ನರಸಿಂಹಪುರಾಣ ನೋಡಿದ್ವಿ. ಹಿರಣ್ಯಕಶಿಪು ಸಂಹಾರವಾಯಿತು, ದೈತ್ಯರೆಲ್ಲ ಓಡೋಗ್ಬಿಟ್ರು. ದೇವತೆಗಳಿಗೆ ಪರಮ ಸಂತೋಷ, ಜಯ ಜಯವಾಣಿ. ಆದರೆ ಘೋರವಾದ ರೂಪವನ್ನು ತಡ್ಕೊಳಕಾಗೋದು ಅವರ ಕೈಯಲ್ಲಿ. ಇವರನ್ನು ಹೇಗೆ ಸಮಾಧಾನ ಪಡಿಸಬೇಕು ಅನ್ನೋದು ಗೊತ್ತಾಗಿಲ್ಲ, ಗಾಬರಿ. ಅದಕ್ಕೊಬ್ಬ ತಮ್ಮ ಕಡೆ ತಿರುಗಿಬಿಟ್ರೆ ಏನು ಮಾಡೋದು? ಬ್ರಹ್ಮದೇವರು ಬಹಳ ಬುದ್ಧಿಶಾಲಿ. ಮಗು ಪ್ರಹ್ಲಾದ, ನಿನ್ನ ವಿಷಯದಲ್ಲಿ ಭೋಗಂದು ಕೋಪಗೊಂಡಿದ್ದಾನೆ, ನೀ ಸಮಾಧಾನ ಪಡಿಸಪ್ಪ ಅಂತ ಮಗುವನ್ನು ನೂಕ್ತಾರೆ. ಕಂಡವರ ಮಕ್ಕಳನ್ನು ಬಾವಿಗೆ ಹಾಕಿಬಿಟ್ಟು ಆಳ ನೋಡಿದ್ರು ಅಂತ. ಆಯಿತು, ಆ ಮಗುವಿಗೆ ಹೆದರಿಕೆ ಇಲ್ಲ. ನಿರ್ಭಯವಾಗಿ ಭಗವಂತನ ಬಳಿ ಹೋಗಿ ಆತನ ಪಾದ ನೋಟಿ ನಮಸ್ಕಾರ ಮಾಡಿದ ಉಣ್ಣೆಯೇ ಪರಮ ಕರುಣೆಯಿಂದ ಸ್ವಾಮಿಯು ಆತನನ್ನು ತೊಡೆ ಮೇಲೆ ಕೂರಿಸಿಕೊಂಡು ಮೃತ್ಯು ನಿವಾರಕವಾದ ಅಮೃತಾಭಯ ಹಸ್ತವನ್ನು ಅವನ ತಲೆ ಮೇಲಿಟ್ಟೊಡನೆ ಸಕೃತ್ಯಭಿವ್ಯಕ್ತ ಪರಾತ್ಮೈ ಭವ, ಒಡನೆ ಅವನಲ್ಲಿ ಪರಸ್ವರೂಪ ಪರಮಾತ್ಮ ಸ್ವರೂಪ ಎಲ್ಲ ಗೋಚರವಾಗ್ಬಿಟ್ಟು ಪರಂಜ್ಯೋತಿ ಸ್ವಲ್ಪ ಅವನು ಹೋದ್ರೆ ಮುಳುಗೋಗ್ಬಿಟ್ಟ. ಅವನು ಬಹಳ ಸಂತೋಷದಿಂದ ಅವನು ಗೌರವಿಸಿ ಆ ಮಗುವನ್ನು ಕುರಿತು ಪರಮಾಚಾರ್ಯ ಮಾತನಾಡಿದಾಗ ಬಹಳಾದನು ನರಸಿಂಹದೇವನ ಸ್ತೋತ್ರ ಮಾಡ್ತಾನೆ. ಆ ಸ್ತೋತ್ರ ಪರಮಾದ್ಭುತವಾಗಿಲ್ಲರೂ ಓದಬೇಕದನ್ನು. ಆ ಸ್ತೋತ್ರದಲ್ಲಿ ಒಂದು ಶ್ಲೋಕ ಮಾತ್ರ ಹೇಳ್ತೀನಿ. ಶುದ್ಧ ಸತ್ವದೃಷ್ಟಿಯಲ್ಲಿರತಕ್ಕ ದೇವದಲ್ಲೂ ಕೂಡ ಯಾವನ ಸ್ತೋತ್ರ ಮಾಡೋಕ್ಕಾಗಲ್ಲ ಅಂಥವನ ಆಸುರ ಪ್ರಕೃತಿಯ ನಾನು ಹೇಗೆ ತಾನೇ ಸ್ತೋತ್ರ ಮಾಡಬಲ್ಲಪ್ಪ ಪ್ರಭು, ನಾನು ಕಾಪಾಡು. ಹಿಂದೆಗಳು ನನ್ನ ಅಲ್ಲಿಂದ ಇಲ್ಲಿಂದಲ್ಲಿ ಎಲ್ಲ ಇಳಿತಾ ಇದೆ, ನೆಮ್ಮದಿ ಸಿಗ್ತಾ ಇಲ್ಲ. ಬಹ್ಯ ಸಪತ್ನೈವ ಗೇಹಪತಿ ಮುಲುನಂತಿ. ಹಿಂದೆ ಕಟುವಾಗಿನ ಕತೆ ಹೊಡುವಾಗ 32 ಅಕ್ಷರದಲ್ಲಿ ದಿವ್ಯ ಪ್ರಬಂಧ ಅವನು ಮಾಡಿದ್ದಾರೆ ಅಂತ ಹೇಳಿದೆ ನೋಡಿ. ಹಾಗೆ ಇಲ್ಲೊಂದು ಕತೆ ಅಡಗಿದೆ. ಕಥೆಯನ್ನು ಅಡಿಸೋದು ಯಾವುದಲ್ಲಿ ಅಂದರೆ, ಬಹ್ಯ ಸಪತ್ನೈವ ಗೇಹಪತಿ ಮುಲುನಂತಿ. ಕತೆ ಹೀಗಿದೆ, ಒಬ್ಬ ಕಳ್ಳ ಚೋರ್, ಏಕ ನಂಬರ್ ಕಾ ಚೋರ್, ಚೋರೋಂಕ ಸರ್ದಾರ್ ಚೋರ್, ಅವನ ಕಳ್ತನ ಮಾಡೋದಕ್ಕೆ ಅಲ್ಲಿ ಇಲ್ಲಿ ಹುಡುಕದೆ ರಾಜನ ಅರಮನೆಯ ಕನ್ನ ಇಟ್ಟನಂತೆ. ಕನ್ನ ಇಟ್ಬಿಟ್ಟು ಓಡೆ ಸೇರ್ಕೊಂಡ್ಬಿಟ್ಟ. ಕದ್ಕೊಂಡು ಹೋಗ್ಬೇಕಾದ ಸಾಮಾನುಗಳೆಲ್ಲ ಅವನಿಗೆ ಕೂಡಿಟ್ಟ. ಆ ವೇಳೆಗೆ ಸ್ವಲ್ಪ ಗಲಾಟೆ ಆಯಿತು, ಹೋಗಿ ಓದ್ಕೊಂಡ್ಬಿಟ್ಟ. ಸಮಯ ನೋಡೋ ಮನೆಯಲ್ಲಿ ಹೊರಬಿಡೋಣ ಅಂತ. ಓದ್ಕೋ ಜಾಗ ಯಾವುದೂ ಇಲ್ಲದೆ ಆ ರಾಜನ ಅಂತಃಪುರದಲ್ಲಿ
ಅವನ ಮಂಚದ ಕಡೆ ಹೋಲಿಸಿಕೊಂಡು ಅಲ್ಲೇ ಹೊತ್ಕೊಂಡ್ಬಿಟ್ಟಿಯ ಅಂತ ಹೊಡೆವ. ಆ ರಾಜನ ಇಬ್ಬರು ಹೆಂಡತಿಯರು, ಆ ಇಬ್ಬರು ಹೆಂಡತಿರು ಕೂಡ ರಾಜನನ್ನ ನನ್ನ ಬಳಿ ಬೇಕು ತನ್ನ ಬಳಿ ಬೇಕು ಜಗಳ ಆಡ್ತಾ, ಇಬ್ಬರು ಜಗಳದಲ್ಲಿ ಸ್ವಲ್ಪ ನೆಮ್ಮದಿ ಇಲ್ಲದೆ ರಾಜ ತುಂಬ ಜಾಗ್ತ ಪೂಜಿದ ನೋವು ಕಷ್ಟಪಟ್ಬಿಟ್ಟ ಪಾಪ. ಅದೆಲ್ಲ ಈ ಕಳ್ಳನ ಗಮನಕ್ಕೆ ಬಂದಿದೆ. ಮಾನ್ಯ ತಪ್ಪಿಸ್ಕೋ ಪ್ರಯತ್ನ ಪಟ್ಟಾಗ ಹೇಳ್ಬಿಟ್ರು ಅವನ ಹೇಳ್ಬಿಟ್ಟು, ಅಯೋಗ್ಯ ಕಳ್ತನದಲ್ಲಿ ಇದೆ ದೈವಸ್ವತ್ತು ರಾಜಸ್ವತ್ತು ಇದನ್ನು ಯಾರು ಅಪಾರ ಮಾಡ್ತಾರೆಯೋ, ಬ್ರಹ್ಮಸ್ವತ್ತು ಇದನ್ನು ಯಾರು ಅಪಾರ ಮಾಡ್ತಾರೆಯೋ ಅವರ ಮರಣದಂಡನೆ, ನಿಮ್ಮ ಮರಣನೆ ಗ್ಯಾರಂಟಿ. ಮರಣದಂಡನೆ ಇಷ್ಟೆಲ್ಲ ಪ್ರಕಾರ ಇದೆ, ಅದರಲ್ಲಿ ಯಾವ ಥರ ಮರಣನೆ ಕೂಡ ಹೇಳಿದ್ದೀನಿ ನನಗೆ ಅಂತ ಹೇಳಿದ್ರಂತೆ. ಅವನು, ಸ್ವಾಮಿ ನಾನು ಯಾವ ಥರ ದಂಡನೆ ಮೇಲೆ ಕೊಡಿ ನೀವು, ಅದು ಇಬ್ಬರು ಹೆಂಡತಿಯರು ಮಾತ್ರ ಕೊಡ್ಬಿಟ್ಟಿ ನನಗೆ. ಯಾಕೆ ನೋಡಿದ್ದ ಏನು ತೊಂದರೆ ಕೊಡ್ತಾರೆ ಅಂತ. ಆ ಆಧಾರದ ಮೇಲೆ ಈ ವಾಕ್ಯ ಬಂದಿದೆ, ಬಹ್ವ್ಯ ಸಪತ್ನೈವ ಗೇಹಪತಿಂ ಲುನಂತಿ. ಬಹ್ವ್ಯ ವೈಪರೀತವಾದ ಈ ಬಂದಿದೆ, ಬಹವ ಅಂತ ರೂಪ ಆಗುತ್ತೆ. ಹೋತೋ ಗುಣವಚನ ಆಗ್ತದೆ ಸೂತ್ರ. ಇವಾಗ ಅನೇಕ ಮಂದಿ ಇಂದ್ರಿಯಗಳು, ಅನೇಕ ಇಂದ್ರಿಯಗಳು, ಜಿಹ್ವಾ ಏಕತಃ ಕರ್ಷತಿ ನಯನಂ ಅನ್ಯತ್ರ ಕರ್ಷತಿ. ಈ ಬಹುಮಂದಿ ಸವತಿಯರು ಗೃಹಸ್ಥನ ಎಳೆದು ಎಳೆದು ಪೀಡಿಸಿ ಹಿಂಸಿಸುವಂತೆ ಇಂದ್ರಿಯಗಳೆಲ್ಲ ಒಂದೊಂದು ಈ ಕಡೆ ಇಳಿಯುತ್ತೆ, ಆ ಕಡೆ ಈ ಕಡೆ ಮಾಡಿ ನೆಮ್ಮದಿಯಲ್ಲಿ ಮಾಡಿಬಿಟ್ಟಿದೆಯಪ್ಪ. ಈ ಹೃಷಿಕಗಳೆಲ್ಲವನ್ನೂ ಕೂಡ ಏಕತ್ರಿತವಾಗಿ ಮಾಡಿ ನಿನ್ನ ಲೈವ್ ಉಳಿಸಿ ಸುಖಾನುಭವಶೇತಿನ ಕೊಡಪ್ಪ ಹೃಷಿಕೇಶ ಅಂತ ಸ್ವಾಮಿ ಪ್ರಾರ್ಥನೆ ಮಾಡುವಾಗ ಈ ಮಾತು ಬರುತ್ತೆ. ತುಂಬ ಚೆನ್ನಾಗಿದೆ ಮುದ್ದಾದ ಮಾತು, ಒಂದು ಸಣ್ಣ ಲೈನ್ ಜ್ಞಾಪ ಇಟ್ಕೋಬೋದು. ಬಹ್ವ್ಯ ಸಪತ್ನ ಸವತಿಯರ ಗೇಹಪತಿ ಮನೆ ಯಜಮಾನನ್ನು ಲುನಂತಿ ಚಿಂದಿ ಚಿಂದಿ ಮಾಡುತ್ತೆ. ಹಾಗೆ ಇದು ಮನಸ್ಸಲ್ಲಿ ಏಕತ್ರಿತವಾಗುವಂತೆ ಮಾಡು ಎಂಬುದಾಗಿ ಅದ್ಭುತವಾದ ಸ್ತೋತ್ರದಿಂದ ಸ್ವಾಮಿ ಸ್ತೋತ್ರ ಮಾಡ್ತಾನೆ. ತುಂಬ ಚೆನ್ನಾಗಿದೆ ಆ ಸ್ತೋತ್ರ. ಸ್ವಾಮಿ ಮೊಗದು ಅತ್ಯಂತ ಪ್ರಸನ್ನನಾಗಿ, ನೀನು ಇಷ್ಟ ಬಂದು ವರವನ್ನು ಕೊಡ್ತೀನಿ, ವರವನ್ನು ಬೇಡ್ಕು. ಅದಕ್ಕೆ ಪ್ರಹ್ಲಾದನ ಉತ್ತರ ಪ್ರಾಮಾಣಿಕವಾಗಿದೆ, ಚಮತ್ಕಾರವಾಗಿಯೂ ಇದೆ. ಸ್ವಾಮಿ ಇತರ ಭಕ್ತರನ್ನು ಮೋಸಗೊಳಿಸುವಂತೆ ನನ್ನನ್ನು ನೀವು ಮೋಸಗೊಳಿಸದಾರೆ, ವರಗಳಿಗೆಲ್ಲ ವರೆಣ್ಣಿನಾಗಿರ್ತಕ್ಕಂಥ ನೀನೇ ಸಾಕ್ಷಾತ್ ಸಿಕ್ಕಿರುವಾಗ ನಿನ್ನ ಬೇರೆ ವರ ಬೇಡಿದರೆ ಅವನು ವರ್ತಕನೇ ಹೊರತು ಭಕ್ತನಲ್ಲ ಅಂತ ಒಂದು ಟೀಚಿಂಗು ದೇವರಿಗೆ. ಯಾಕೆಂದ್ರೆ ವರವಂದನೆ ಬಿಡೋದು ಜಾತಕ್ಕೋಸ್ಕರವಾಗಿ, ಅದು ಸುಖಕ್ಕೋಸ್ಕರವಾಗಿ, ಏನು ಮಾಡೋದು ಸುಖಕ್ಕೋಸ್ಕರ ತಾನೆ. ಆ ಸುಖದ ಪರಿಪೂರ್ಣವಾಗಿ ಸೇಕೋ ಬ್ರಹ್ಮಣಾನಂದ ಅಂತ ಆನಂದ ಮೂರ್ತಿಯಾಗಿರೋ ಸ್ವಾಮಿಯೇ ಸಿಕ್ಕಿರುವಾಗ ಅವನನ್ನ ಅದು ಕೂಡ ಇದರ್ಕೋದು ಕೇಳಿದ್ರೆ ಅದಕ್ಕಿಂತ ಮಾಮೂಲ್ಕತೆ ಯಾವುದಿದೆ? ದೇವರು ಒಂಥರ ಸಂತೋಷ ಇವನು ಮಾತನ್ನು ಕೇಳಿ. ಆದರೂ ಇವನು ಪರೀಕ್ಷೆ ಮಾಡ್ತಾನೆ, ನೀ ಹೇಳಿದ್ದೆಲ್ಲ ನಿಜ, ಆದರೂ ವರವನ್ನು ಕೇಳಲೇಬೇಕು ನೀನು, ನನ್ನ ಅಪ್ಪಣೆ. ಆದರೆ ಒಂದು ವರ ಕೊಡಬೇಕು ಅಂದರೆ ನಿನ್ನನ್ನು ನಾನು ಯಾವ ವರವನ್ನು ಕೇಳಬಾರದು ಆ ವರವನ್ನು ಕೊಡು ನನಗೆ. ನಚಿಕೇತ ಯಮಸಾಧನೆ ಕೇಳುತ್ತಾರೆ, ಅವರಿಗೆ ಮಾತ್ರ ಸಿಕ್ಕಾಕೊಳ್ಳೋದು ಯಾವುದಕ್ಕೂ. ಉನಕ್ಕೆ ನಾಮ ಶೈವಂ ಮತ್ತನ ಕಾಮಂಗಳು ಮಾತೇಲೋರ್ ಎಂಬಾವಾಯ್. ಬೇರೆ ಯಾವ ಕಾಮನೇ ಬರಬಾರ್ದು, ಮಾತು ಬಿಡೋದು, ಅದನ್ನು ಬದಲಾಯಿಸ್ಬಿಡು. ಉನಕ್ಕೆ ನಾಮ ಶೈವಂ, ಯಾವುದೇ ಕೇಳೋದ ಭಕ್ತರು ಪ್ರಹ್ಲಾದ ಅಂತ ಭಕ್ತ ಭಗವಂತ ಇನ್ನೂ ಖುಷಿಯಾಗೋತ ವಿಷಯದಲ್ಲಿ ಬಹಳ ಸಂತೋಷ, ಮೆಚ್ಚುಗೆ ಮಾತನಾಡಿದೆ ನಾನು, ಆದರೂ ವರ ಕೇಳಲೇಬೇಕು ನೀನು, ಏನು ಮಾಡೋದು ಪ್ರಭೋ? ನನ್ನ ತಂದೆ ಸರ್ವಭೂತ ಸುಹೃತ್ ಎಲ್ರಿಗೂ ಮಿತ್ರನಾಗಿರೋ ನಿನ್ನನ್ನು ನನ್ನ ಮಾಯೆ ವಶನಾಗಿ ಶತ್ರು ಶತ್ರು ಅಂತ ಕರೆದು ಭಾಳ ಸಾಧನ ಗೋಳಿಕೊಂಡ, ಅವನು ಒಳ್ಳೆ ಗತಿಯನ್ನು ಕೊಡು. ನಚಿಕೇತ ಜ್ಞಾಪಿಸ್ಕೊಳ್ಳಿ, ಮೃತ್ಯುವೇತ್ವಾದದ ಆಮೇತಿ ಅಂತ ಮೃತ್ಯುವಿಗೆ ಒಪ್ಪಿಸಿದ್ದ ಮಗನನ್ನು. ಆ ಯಮಧರ್ಮರಾಜನ ಬಳಿ ಹೋದಾಗ, ಮಗು ನಿಮ್ಮ 3 ವರ ಕೊಡ್ತೀನಿ ಕೇಳು, ಮೊದಲನೇ ವರ ಯಾವುದು ಅಂದ್ರೆ ನಮ್ಮ ತಂದೆಗೆ ಮನಸ್ಸು ನೆಮ್ಮದಿ ಉಂಟಾಗುವಂತ ಮಾಡು, ಮತ್ತೆ ಅವನ ಬಳಿ ನಾವು ಹೋಗಬೇಕು, ಆಗೋನು ಎಲ್ಲವನ್ನೂ ಮರೆತುಬಿಟ್ಟು ಎಂಥ ಪ್ರೀತಿಯಿಂದ ಬರಮಾಡೋಕೆ ಹಾಗೆ ಮಾಡು ಅಂತ ಕೇಳ್ತಾನೆ. ಆ ಮಗನ ಹುಟ್ಟಿದ್ರು ನನ್ನನ್ನು ಯವನ ಬಳಿ ಕಳಿಸಿದಾನೆ, ಅವನಿನ ಬಳಿ ಬರಮಾಡ್ಕೋ ಅಂತ ಕೇಳೋದು ಸೇಡು ಬುದ್ಧಿ ಇಲ್ಲ, ಮೋ ಶುದ್ಧವಾದ ಮನಸ್ಸು. ಈ ತಂದೆ ಇಷ್ಟೆಲ್ಲ ಮಾಡಿದ ಗೋಳಿಕೊಂಡು ಮಾಡಿದ್ದಾನೆ, ಅವನ ಬಗ್ಗೆ ಇವನು ಪ್ರತಿಕ್ರಿಯೆ ಏನಪ್ಪ ಅಂದರೆ ಅವನ ಒಳ್ಳೆ ಗತಿ ಅನ್ಕೊಂಡು ಹೋಗು. ಅದಕ್ಕೂ ಹೋಗೋದು ನಗುತ್ತಾ ಅದನ್ನು ಕೇಳಬೇಕಾಗಿಲ್ಲ. ಯಾವ ವಂಶದಲ್ಲಿ ನೀವು ಹುಟ್ಟಿದ್ ಯಾವ ವಂಶದಲ್ಲಿ, 3 ತಲೆ ಹಿಂದೆ 3 ತಲೆ ಮುಂದೆ ಉದ್ಧಾರ ಆಗೋಗ್ಬಿಟ್ರು, ಮೊಳೆಗಟ್ಟಿ ಸಿಕ್ಬಿಡುತ್ತೆ ಅವನಿಗೆ. ಬೇರೆ ಏನಾದ್ರು ಹಾಕಿಡು, ಎಲ್ಲ ಸುತ್ತಾಡ್ತಿ ಏನಿಲ್ಲ, ನನ್ನ ವಂಶದಲ್ಲಿ ಮುಂದೆ ಯಾರು ಹುಡ್ತಾರೆಯೋ ಅವ್ರ ಮೇಲೆ ನೀನು ಅನುಗ್ರಹ ಅನುಗ್ರಹ ತೋರಿಸ್ಬೇಕು, ನಿಗ್ರಹ ಅನುಗ್ರಹ ಎರಡು ಮೇಲೆ ತೋರಿಸ್ಬೇಡ, ಅಂದರೆ ಯಾರನ್ನೂ ಸಂಹಾರ ಮಾಡಬಾರ್ದು ನೀನು ಅಂತ ಕೇಳ್ಕೊಳ್ಳೋಣ. ತಥಾಸ್ತು ಅಂತ ಈ ವಚನವನ್ನೇ, ಬಲಿಯನ್ನು ನಿಗ್ರಹ ಮಾಡೋಲ್ಲ, ಬಾಣಾಸವನ್ನು ನಿಗ್ರಹ ಮಾಡೋಲ್ಲ, ಕೊನೆ ಅವನು ಬಿಡ್ತಾನೆ ಸ್ವಾಮಿ. ಮುಂದೆ ಕಥೆ ಎದುರತ್ತದು. ಪ್ರಸನ್ನನಾಗಿ ನೀನು ಒಳ್ಳೆ ಗೃಹಸ್ಥನಾಗಬೇಕು, ಚೆನ್ನಾಗಿ ರಾಜ್ಯ ಆಳು, ಹೆಜ್ಜೆಗಳನ್ನು ಆರಾಧನೆ ಮಾಡು, ಕೊನೆ ನನ್ನ ಬಳಿ ಬರೋಯಂತೆ ಅಂತ ಅವನು ಕಳಿಸ್ಬಿಟ್ಟು, ಈ ಭಯಂಕರವಾದ ವಾತಾವರಣ ಸುತ್ತಿಗೂ, ಈ ನರಸಿಂಹನಿಗೂ ಪ್ರಸಾದನಿಗೂ ಈ ಸಂತೋಷವಾದ ವಾತಾವರಣ ಇಬ್ಬರಿಗೆ ಗೊತ್ತಾಗುತ್ತೆ, ಉಳಿದು ಗಡಗ ನಡುತ್ತಲೇ ಇದ್ದಾರೆ. ಪ್ರಹ್ಲಾದ ಹೇಳ್ತಾನೆ, ಸ್ವಾಮಿ ಈ ಭಯಂಕರವಾದ ನಿನ್ನ ರೂಪಕ್ಕೂ ನಾನು ಹೆದರಲ್ಲ, ಅದನ್ನ ಮಾಯೆ ಹೆದರ್ತೀನಿ, ಅದನ್ನೇ ತೋರಿಸ್ಬೇಡ ಅಷ್ಟೇ, ಈ ರೂಪದಲ್ಲಿ ಏನಾಗು ಈಗೆಲ್ಲ ಹೇಳ್ತಾನ. ಇಲ್ಲಿ ಪ್ರಶ್ನೆ, ಈ ದೇವತೆಗಳ ಹೆದರಿಕೆ ಯಾಕೆ ಉಂಟಾಯಿತು, ಬ್ರಹ್ಮದೇವರ ಹೆದರಿಕೆ ಯಾಕೆ ಉಂಟಾಯಿತು, ಪ್ರಧಾನ ಹೆದರಿಕೆ ಯಾಕೆ ಉಂಟಾಗಲಿಲ್ಲ ಅಂತ. ಯಾಕೆ ಉಂಟಾದ್ರೆ ಮಗು ಹೆದರಿಕೆ ಇಲ್ಲ ಅಂದರೆ ಕಾರಣವಲ್ಲ, ಮಗುಗೆ ಹೆದರ್ಬಿಡುತ್ತೆ ಸಮಯ ಕಡಬಿಟ್ಟು ನೋಡಿದ್ರೆ ಹೆದರುತ್ತೆ ಮಗು. ನಿಜವಾದ ಕಾರಣಪ್ಪ ಅಂದರೆ ಹೆದರಿಕೆಯ ವಿಷಯದಲ್ಲಿ ಶಾಸ್ತ್ರ ಹೇಳೋದು 3 ಮಾತನ್ನು ಯಾಪ ಇಟ್ಕೊಳ್ಳಿ. ಭಯ ಯಾವಾಗ ಬರುತ್ತೆ, ಉದರ ಮಂತರಂ ಕುರುತೆ ಅಥ ತಸ್ಯ ಭಯಂ ಭವತಿ. ಆ ಪರಂಜ್ಯೋತಿಯನ್ನು ಧ್ಯಾನ ಮಾಡ್ತಾ ಇರ್ತಕ್ಕವನು, ತನಗೂ ಆ ಪರಂಜ್ಯೋತಿಗೂ ಉದರ ಮಂತರಂ ಕುರುತೆ ಸ್ವಲ್ಪ ಆದರೂ ಅಂತರ ಮಾಡ್ತು ಅಂದರೆ ಅವ ಭಯ ಬರುತ್ತೆ, ಅಂತರ ಮಾಡದೆ ಹೋದರೆ ನಿರ್ಭಯತೆ. ದ್ವಿತೀಯಾದ್ವೈಕಲು ಭಯಂ ಭವತಿ, ಭಯ ಬರಬೇಕಾದ್ರೆ ಎರಡಿದ್ದರೆ ಒಂದು ಇನ್ನೊಂದು ಭಯಪಡಬೇಕು. ಎಲ್ಲೆಲ್ಲೂ ವಿಷ್ಣುವೆ ನೋಡ್ತಾ ಇದ್ದೆ ಅವನು, ಜಲೆ ವಿಷ್ಣು ತಲೆ ವಿಷ್ಣು, ವಿಷ್ಣು ಪರ್ವತ ಸ್ತೋಮಿಕೆ ಜ್ವಾಲಾಮಾಲಾ ಕೊಲೆ ವಿಷ್ಣು ಸರ್ವಂ ವಿಷ್ಣುಮಯ ಜಗತ್ತೆ ಭೂಚರ ಕೇಚರಾಶ್ಚೇಮಿ ಯಾವಂತೋ ಜೀವಜಂತವ ಸರ್ವಂ ಬ್ರಹ್ಮವಿಜಾನಾಮಿ. ಈ ಸ್ಥಿತಿಯಲ್ಲಿರೋವನಿಗೆ ಜ್ಞಾತ ಜ್ಞೇಯ ಜ್ಞಾತೃ ತ್ರಿಪುಟಿ ಇರುವಾಗ ಭಯ ಬರಬಹುದು, ಆ ತ್ರಿಪುಟಿಯೇ ಇಲ್ಲದೆ ಎಲ್ಲವೂ ಬಹುಮಹಿಮೆ ಆಗ್ಬಿಟ್ಟಾಗ ಭಯಕ್ಕೆ ಪ್ರಶ್ನೆ ಹೇಳೋಲ್ಲ. ದ್ವಿತೀಯಾದ್ವೈಕಲು ಭಯಂಭವತಿ ಅಂತ ಇದು ಶಂಕರಾಚಾರ್ಯ ಭಾಷೆಯಲ್ಲಿ ಇದನ್ನು ಕೋಟ್ ಮಾಡಿದ್ದಾರೆ. ಭಗವದ್ ರಾಮಾಯಣ ಭಾಷೆಯಂತೆ ಉದರ ಮಾಂತರಂ ಕುರುತ ಎನ್ನುವ ಶ್ರುತಿಗೆ ಅರ್ಥವೇನು ಅಂದರೆ, ಅಂತರ ಅಂದರೆ ಧ್ಯಾನ ನಿರಂತರವಾಗಿರಬೇಕು. ಭಗವದ್ ಧ್ಯಾನ ಭಗವಂತನ ಸಮಾಧಿಯಲ್ಲಿ ಭಗವದ್ ಧ್ಯಾನ ತೈಲಧಾರಾವದ ಅವಿಚ್ಛಿನ್ನ ಸ್ಮೃತಿ ಸಂತತಿ ಅಂತ ಒಂದು ಎಣ್ಣೆ ಸುರಿದ್ರೆ ನಿರಂತರ ಎಣ್ಣೆ ಸುರಿಯುತ್ತಲ್ಲ, ಧ್ಯಾನ ನಿರಂತರವಾಗಿ ಆಗ್ತಾ ಇರಬೇಕು. ಆ ನಿರಂತರ ಧ್ಯಾನದಲ್ಲಿ ಏನಾದರೂ ಅಂತರ ಆದರೆ ವಿಚ್ಛಿತಿ ಆದರೆ ಅವ ಭಯ ಉಂಟಾಗುತ್ತೆ. ಧ್ಯಾನ ನಿರಂತರವಾದರೆ ಭಯ ಇರೋಲ್ಲ ಅನ್ನೋ ಭಾಷ್ಯ ರಂಗಮಾಜ ಭಾಷ್ಯ. ರಾಮಾಜ ಭಾಷ್ಯದಲ್ಲಿ ಆ ವಾಕ್ಯ ಬರುತ್ತೆ, ಅವರು ಉಪನಿಷತ್ಗಳನ್ನ ಎತ್ತಿ ಹೇಳಿದ್ದಾರೆ ಅದನ್ನು. ಇದು ಎರಡಲ್ಲದೆ ಕೇವಲ ಯೋಗ ಧ್ಯಾನ ಮಾಡತಕ್ಕವರ ದೃಷ್ಟಿಯಲ್ಲಿ ಅದರ ಸೈನ್ಸ್ ಏನು ಅನ್ನೋದ್ರ ಬಗ್ಗೆ ವಿವರಣೆ ಕೊಡುವ ನಮ್ಮ ಗುರುಗಳು ಅಪ್ಪಣೆ ಕೊಡಿಸಿದ್ರು. ಭಯ ಶೋಕ ಲಜ್ಜೆ ಇದೆಲ್ಲವೂ ಕೂಡ ಅಷ್ಟ ಪಾರ್ಶ್ವಗಳು ಸೇರಿದ್ದು. ಇದು ಯೋಗಿಗೆ ಎಲ್ಲಿವರೆಗೆ ಇರುತ್ತೆ ಅಂದರೆ ಮಹತ್ತತ್ವ ದಾಟಿ ಹೋಗೋವರೆಗೂ ಇದೆಲ್ಲ ಇರುತ್ತೆ. ಮಹತ್ತತ್ವ ದಾಟಿ ಮೇಲೆ ಹೊರಟೋಗ್ಬಿಟ್ರೆ ಭಯ ಇರೋಲ್ಲ, ಅಲ್ಲಿವರೆಗೂ ಇದೆಲ್ಲ ವೀಕ್ನೆಸ್ ಎಲ್ಲ ಇರುತ್ತೆ. ಪ್ರಹ್ಲಾದರ ಇರೋ ಪ್ರಹ್ಲಾದ ಆಳ್ವಾಂಡ್ರವರು ಮಹತ್ತತ್ವವನ್ನು ದಾಟಿ, ಪ್ರಕೃತಿಯನ್ನು ದಾಟಿ, ಮೂಲ ಪ್ರಕೃತಿಯನ್ನು ದಾಟಿ, ಕೈವಲ್ಯ ಭಾವವನ್ನು ದಾಟಿ ಪರಮಾನಂದ ಸ್ವಾಮಿಯನ್ನು ತನ್ಮಯರಾಗಿದ್ದಾರೆ. ಭಯವಿಲ್ಲ. ಈ ದೇವತೆಗಳು ಮಹತ್ವದಿಂದ ಕೆಳಗಡೆ ಇದ್ದಾರೆ, ಇವರು ಒಮ್ಮೊಮ್ಮೆ ಭಯ ಬರಬಹುದು. ಈ ದೇವತೆಗಳನ್ನು ದಾಟಿ ಹೋದ್ರೆ ಇವರಿಗೂ ಭಯ ಇರೋಲ್ಲ. ಎಷ್ಟೋ ಸಮಯ ಭಯ ಭಾಗ್ಯ ಯಾರಿವರು ಇವ ಭಯ ಕಾರಣ ಆ ಮಟ್ಟಕ್ಕೆ ಇಳಿದಿದ್ದಾರೆ. ಇವನು ಆ ಮಠದಲ್ಲೇ ಇದ್ದಾನೆ. ತತ್ವ ಅರ್ಥಪೂರ್ಣವಾದ ಭಾತ್ರೆ, ಅತ್ಯಂತ ರಮಣೀಯವಾಗಿರುವ ಕಥೆಯಪ್ಪ ಪರಮ ಭಾಗವತ್ನ ಪ್ರಸಾದನ ಕಥೆ. ನಾರದರಿಗೆ ಖುಷಿಯೋ ಖುಷಿ. ಅವರು ತಾನೇ ಅವರ ತಾಯಿ ಗರ್ಭದಿರುವಾಗ ಅವರು ಉಪದೇಶ ಮಾಡಿದ್ದು. ಅದು ನೆನಪಿಡೋಕ್ಕೋಸ್ಕರ ನಮ್ಮ ದೇಶದಲ್ಲಿ ಸೀಮಂತೋನ್ನಯನ ಅನ್ನೋ ಸಂಸ್ಕಾರದಲ್ಲಿ ಒಳ್ಳೆಯ ಸಂಸ್ಕಾರ ತಾಯಿ ಗರ್ಭಕ್ಕೆ ವೀಣಾನಾದ ಮೂಲಕವಾಗಿ ಪ್ರವೇಶ ಮಾಡಬೇಕು ಅಂತಿಟ್ಕೊಂಡು ವೀಣಾನಾದವನ್ನು ಮಾಡ್ತಾರೆ. ಆ ವೀಣೆಯಲ್ಲಿ ಯಾವುದನ್ನು ಗಾನ ಮಾಡಬೇಕು, ಅದು ಯಾವ ಶ್ರುತಿಯಲ್ಲಿರಬೇಕು ಅನ್ನೋದನ್ನು ವಿವರಣೆ ನೀಡಿದ್ರು ವಿಜ್ಞಾನಿಗಳಾದ ಗುರು. ಇದು ಸುಮ್ಮನೆ ಸೋಮಯ್ಯವನೋ ರಾಜಹತ್ಯ ಬ್ರಹ್ಮದಿಂದ ಹೇಗೋ ಬಾರಿಸ್ಬಿಡ್ತಾರೆ. ಅದು ಯಾವ ಗ್ರಾಮದಲ್ಲಿರಬೇಕು ಅದು ಬಹಳ ಮುಖ್ಯ ಅಪ್ಪ ಇರಲಿ ಅಂತ ವೀಣಾದ ಮೂಲಕವಾಗಿ ಶಬ್ದ ಪ್ರವಾಹ ಕಿವಿದರೆಯ ಮೂಲಕವಾಗಿ ಒಳಹೋಗಿ ಆ ಕಿವಿ ಅನ್ನೋದು ಬಲಗಿವಿ ಅನ್ನೋದು ಬ್ರಹ್ಮಣ ಆಣಿ ಸ್ಥಃ ಅಂತ ಹೇಳುವಂತೆ ಪರಬ್ರಹ್ಮಕ್ಕೆ ಆಣಿಯಂತೆ. ಆಣಿ ಒಂದು ಸಂಸ್ಕೃತ ಪದ, ತಮಿಳಲ್ಲಿ ಆಣಿ ಅಂತ ಹೇಳ್ತಾರಲ್ಲ ಅದು ಸಂಸ್ಕೃತ ಪದ ಆಣಿ ಅನ್ನೋದು. ಪರಬ್ರಹ್ಮಕ್ಕೆ ಆಣಿಯಂತೆ ಅಂದ್ರೆ ಬ್ರಹ್ಮ ಶಬ್ದ, ಬ್ರಹ್ಮ ಸಂಸ್ಕಾರ, ಬ್ರಹ್ಮನಾದ ಬಲಗಿವಿ ಮೂಲಕ ಆಪರೇಷನ್ ಮಾಡುತ್ತೆ ನೋಡಿ ಅಂಥದ್ದು. ಅದರ ಮೂಲಕವಾಗಿ ಪ್ರವೇಶ ಮಾಡದ ಒಂದು ಶಕ್ತಿ ನೆನಪಿಗೆ ಸೀಮಂತ ಒಂದಿನ ಸಮಯದಲ್ಲಿ ಸಮಸ್ತ ಕಲೆಗಳನ್ನ ಕೂಡಿರ್ತಕ್ಕಂಥ ಚಂದ್ರ, ಷೋಡಶ ಕಲೆಯಿಂದ ಕೂಡಿರೋ ಚಂದ್ರ ಪ್ರವೇಶ ಮಾಡಲಿ ಎನ್ನುವ ಮಾತಿಟ್ಕೊಂಡು ಆ ಮಂತ್ರಗಳೆಲ್ಲ ಸೋಮಯ್ಯವನ ರಾಜಯತ್ಯ ಬ್ರಾವಣಿ ಪಜ ಅಂದರೆ ರಾಕ ಮಹಗಮ ಸೃಷ್ಟ ಅಂತ ರಾಕನೇ ಪೂರ್ಣ ಚಂದ್ರ ಉದಯನ್ನು ಕುಡಿದಾಗ ರಾತ್ರಿ ಅದೆಲ್ಲೋ ಆದ ಮಂತ್ರಗಳೇ ಬರುತ್ತೆ. ಮಗು ಅನೌನ ಪೂರ್ಣೋ ಜಾಯತಾಮ್ ಅಂತ ಮಗುವಿನಲ್ಲಿ ಯಾವ ಕಲೆಯ ನ್ಯೂನತೆ ಇದ್ರೆ ಪೂರ್ಣ ಹುಡುಗ ಸಂಕಲ್ಪದಿಂದ ಈ ಮಂಗಳ ಸಂಸ್ಕಾರವನ್ನು ಮಾಡುತ್ತಾರೆ. ಇರಲಿ. ಆ ತಾನು ಯಾರೋ ಉಪದೇಶ ಮಾಡಿದ ನಾವು ಗರ್ಭದಲ್ಲಿರುವಾಗಲೇ ಆ ಮಗು ಇಷ್ಟು ಹಿಮೆ ಬಂತ ಅಂದ್ರೆ ನಾಡಿದ್ರು ಕೊಡಿ ಹೋದ ಕಡೆಯೆಲ್ಲ ಪ್ರಹ್ಲಾದನ ಕುರಿತು ಗಾನ ಮಾಡ್ತಾರಂತೆ. ಆ ಭಾಗವತರಲ್ಲಿ ಇಷ್ಟು ಎಷ್ಟೋ ಜನ ಇದ್ದಾರೆ, ನಾದರು ಪರಾಶರು ಪುಂಡರಿಕು ವ್ಯಾಸರು ಅಂಬರೀಷರು ಅವರೆಲ್ಲ ಭಾಗವತರೇ. ಅದು ಫಸ್ಟ್ ರ್ಯಾಂಕ್ ಯಾರಿಗೆ ಅಂದರೆ ಪ್ರಹ್ಲಾದನಿಗೆ. ಪ್ರಹ್ಲಾದ ನಾರದ ಪರಾಶರ ಪುಂಡರಿಕು ಯಾತಿ ಉಳಿದವರು ಭಕ್ತರೇನೆ. ಉಳಿದವರು ಯಾರೋ ಆಗಿಯೂ ತಪಸ್ ಮಾಡಿ ಭಕ್ತರಾದವರು. ಪ್ರಹ್ಲಾದೋ ಜನ್ಮ ವೈಷ್ಣವ ಹುಟ್ಟುವಲೇ ಜ್ಞಾನಿಗಳು. ಇವನಿಗೆ ಸೀನಿಯಾರಿಟಿ ಕಾರಣದಂತಹ ಮಹಾತ್ಮ ಅಪ್ಪ ಪ್ರಹ್ಲಾದ ಅವನ ಕಥೆಯಪ್ಪ. ಇದನ್ನ ಸ್ತೋತ್ರದಲ್ಲಿ ಗಾನದಲ್ಲಿ ಅರ್ಚಾ ಪೂಜೆಯಲ್ಲಿ ಭಜ ಭಜ ರೂಪಗಳ ನರಸಿಂಹ ಉಗ್ರನಾಗಿದ್ದು ಪ್ರಶಾಂತನಾಗಿದ್ದು ಪ್ರಸಾದನ ಯೋಗವನ್ನು ಉಪದೇಶ ಮಾಡುವ ಸ್ಥಿತಿಯಲ್ಲಿ ಇದ್ದು ನವಿದ ನರಸಿಂಹರಾಗಿ ಕಾಣಿಸಿಕೊಂಡು ವರಾಹನ ಜೊತೆ ಸೇರ್ಕೊಂಡು ನರಸಿಂಹನಾಗಿದ್ದು ಪಾವನ ನರಸಿಂಹನಾಗಿ ಇರತಕ್ಕಂಥ ನಾನಾ ರೂಪಗಳಲ್ಲಿ ಆ ಸ್ವಾಮಿನ ಉಪಾಸನೆ ಮಾಡ್ತಾವರಿಗೆ ಭಯವಿಲ್ಲ, ಮೃತ್ಯುವಿನ ಭಯವಿಲ್ಲ, ಲೋಕದ ಭಯವಿಲ್ಲ, ಪಾಪದ ಪೀಡಿ ಇಲ್ಲ ಅಂತಹ ಮಹಾಯೋಗೇಶ್ವರನಾದ ನರಸಿಂಹನ ಕಥೆಯಪ್ಪ ಇದು. ಇದಕ್ಕೋಸ್ಕರವೇ ಇದನ್ನು ಸ್ತೋತ್ರಗಳಿಟ್ಟರು, ವಾಕ್ಯಗಳಿಟ್ಟರು, ಕಾವ್ಯಗಳಿಟ್ಟರು, ಚಂಪು ಕಾವ್ಯಗಳು, ನರಸಿಂಹ ಚಂಪು ಅನ್ನೋ ಒಂದು ಕಾವ್ಯ ಇದೆ, ಎಲ್ಲರೂ ತಂದುಬಿಟ್ರು. ಹೊಳ್ಳಿ ನಾಡುಗಳಲ್ಲಿ ಪ್ರಹ್ಲಾದ ಕಥೆ ಬಹಳ ಪ್ರಸಿದ್ಧವಾದದ್ದು. ಅದು ಸ್ವಲ್ಪ ಸ್ವಲ್ಪ ವಿಕಾರ ಮಾಡ್ಕೊಳತ್ತೆ ಮಧ್ಯದಲ್ಲಿ ಜಗಳ ವೈಯಕ್ತಿಕ ಕಾರಣದಿಂದ. ಅಲ್ಲಿ ನಾಡುಗಳು ಪ್ರಹ್ಲಾದ ನಾಟಕ, ಅದರಲ್ಲಿ ಈ ಹಿರಣ್ಯಕಶಿಪು ಪಾತ್ರ ಒಬ್ಬನಿಗೆ, ಪ್ರಹ್ಲಾದ ಪಾತ್ರ ಒಬ್ಬನಿಗೆ, ಆ ನರಸಿಂಹಪಾಧಾರಿಯಾದವರು ಯಾವುದೋ ಕಾಮನಿಗಳೇ ಆಡಿಕೊಂಡಿರ್ತಾನೆ. ಅವತ್ತು ಅವನು ಯಾವುದೋ ಜ್ಞಾನದಲ್ಲಿ ಆ ಕಾಂಬದಿನ ಕಮ್ಮಿ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಈಗ ಅವನು ಪ್ರಹ್ಲಾದ ಈ ಕಂಬದಲ್ಲಿ ವಿಷ್ಣುವನ್ನು ತೋರಿಸೋಯ್ಯ, ತೋರಿಸುವುದಿಲ್ಲ ಯಾತಿಕೆ ಅಂದರೆ ನರಸಿಂಹಪಾಧ್ಯಾರ್ಯ ಅಶ್ವತ್ಥಯ್ಯ ಅವನು ಬೇರೆ ಕಂಬನಿ ಇದ್ದಾರೆ, ಈ ಕಂಬನಿ ಇಲ್ಲ. ಅವನು ಇದರ ಚಮತ್ಕಾರಗಳು ಆಗುತ್ತೆ ಅಂತ ನರಸಿಂಹರ ಕತೆ ಎಲ್ಲರನ್ನೂ ಆಕರ್ಷಣೆ ಮಾಡತಕ್ಕಂಥ ಕತೆ ಇದು. ಇದು ಯಾತಕ್ಕೆ ಹೇಳಿದ ಅಂದರೆ ಈಚೆಗೆ ಕೆಲವು ಆಧುನಿಕ ವಿಚಾರಧಾರಿಯವರು ನರಸಿಂಹ ಅನ್ನೋ ದೇವರು ಈ ಭಾವನೆ ಈಸ್ ಕನ್ಸೆಪ್ಷನ್ ಕೇಮ್ ವೆರಿ ಲೇಟ್. ಯಾತಿಗೆ ಅಮರಕೋಶದಲ್ಲಿ ವಿಷ್ಣುವಿನ ಪರ್ಯಾಯ ಹೇಳುವಾಗ ಕೃಷ್ಣನ್ ಬರುತ್ತೆ ನರಸಿಂಹನ್ ಬರೋಲ್ಲ. ಅಲ್ಲಿ ಇತ್ತೀಚೆಗೆ ಬಂದಿರೋದಿದು ಮೊದಲು ನರಸಿಂಹ ಅಂದರೆ ನರಹ ಸಿಂಹ ಇವ ನರಸಿಂಹ ಇದು ಉಪಮಿತ ಸಮಾಸ. ನರದ ಸಿಂಹದಂತೆ ಇದ್ರೆ ನರಸಿಂಹ ಅನ್ನೋ ರಾಮಾಯಣದಲ್ಲಿ ಬರುತ್ತೆ, ಶ್ರೇಷ್ಠನಾದ ಮನುಷ್ಯ ಅಂತ ಅರ್ಥ ಅದಕ್ಕೆ. ಹಾಗೆ ನರಸಿಂಹ ಅನ್ನೋ ಶ್ರೇಷ್ಠ ಮನುಷ್ಯ ಅಂತ ಇದ್ದದ್ದು ಸಿಂಹ ಅನ್ನೋ ಪದ ಇದೆಯಲ್ಲ ಅದಿರೋದ್ರಿಂದ ಸಿಂಹ ಅನ್ನೋ ಮನುಷ್ಯ ಎರಡನ್ನೂ ಸೇರಿಸಿ ಒಂದು ರೂಪ ತಂದುಕೊಂಡು ಆರು ರೆಪೇಷಿಯಸ್ ಗ್ರಿಫಿನ್ ಅಂತಾರೆ ಗ್ರೀಕ್ನಲ್ಲಿ. ಆತ ರೂಪ ಆತಕ್ಕಂತ ಕತೆ ಕಟ್ಟಿದ್ರು ಮುಂದಕ್ಕೆ ಬಂತದ್ದು ಅಂತ ನರಸಿಂಹ ಅರ್ಥನೇ ಬದಲಾಯಿಸ್ಬಿಡ್ತಾರೆ. ಈ ಚಮತ್ಕಾರ ಎಷ್ಟು ಬೇಕಾ ಮಾಡಬಹುದು. ವಸ್ತುತಃ ನರಸಿಂಹ ಉಂಟೆ ಇಲ್ಲವೆಂದರೆ ದೇವರು ಅವನು ಪರಂಜ್ಯೋತಿ ಸ್ವರೂಪ ಅವನುಂಟು. ನಿಮ್ಮಲ್ಲಿ ನಾವು ನೋಡ್ತಾ ಇದ್ದೀವಿ ಎಷ್ಟು ಸತ್ತಿವೋ ಅದಕ್ಕಿಂತ ಸತ್ತಿವಾಗಿ ಒಂದು ಸ್ಥಾನದಲ್ಲಿ ಸಹಸ್ರಾರ ಸ್ಥಾನದಲ್ಲಿ ಮಹಾಪುರುಷನ ದರ್ಶನ ಮಾಡಿ ಪರಮಾತ್ಮ ಎಲ್ಲರೂ ಅನುಭವಿಸ್ಬೋದು. ಅಲ್ಲಿ ಭಯ ಇರೋಲ್ಲ. ಭಯ ಯಾರಿಗಿರ್ತದೆ? ಹಿರಣ್ಯಕಶಿಪು ಆದರೆ ಭಯ ಬರುತ್ತೆ, ಪ್ರಹ್ಲಾದ ಅಂದರೆ ಭಯ ಇರೋಲ್ಲ. ಹೇಳಲ್ಲ ಭಯ ಯಾಕೆ ಇರೋಲ್ಲ ಅಂತ ಹೇಳಿದ್ನಲ್ಲ ಇವಾಗ. ಅಂತ ಭಗವಂತನ ದೇವವಾದ ಉಪಾಖ್ಯಾನವನ್ನು ಇನ್ನು ಆಸ್ವಾದನೆ ಮಾಡಿದ್ದೇವೆ. ಬೆಳಗ್ಗೆ ಶ್ರೀಮದ್ ಆಚಾರ್ಯರಿಂದ ಪವಿತ್ರಕೃತವಾದ ಸತ್ಯಾಗಲ ಅನ್ನೋ ಕ್ಷೇತ್ರಕ್ಕೆ ಹೋಗಿದ್ದವು. ಅಲ್ಲಿಯ ಮೂರ್ತಿ ಸ್ವಾಮಿ ವರದರಾಜ ಅಂತ್ಯದೇವಾದ ಒಂದು ಭಾಗದಲ್ಲಿ ಬಹಳ ಪ್ರಸನ್ನವಾಗಿ ಗಂಭೀರವಾಗಿರತಕ್ಕಂಥ ಲಕ್ಷ್ಮೀ ನರಸಿಂಹದೇವರ ಮೂರ್ತಿಯು ಬಂದಿದೆ. ಆ ಮೂರ್ತಿನ ನಾವು ಸ್ತೋತ್ರ ಮಾಡಿದಾಗ ಇನ್ನು ರಾತ್ರಿ ನಿಮ್ಮ ಗುಣಗಾನ ಮಾಡುತ್ತೇವೆ ಸ್ವಾಮಿ, ಆ ಶೇತಿನ ಕೊಡಿ ಅಂತ ಪ್ರಾರ್ಥನೆ ಮಾಡಿದ್ವಪ್ಪ. ಆ ಪ್ರಾರ್ಥನೆ ನಡೆಸಿಕೊಟ್ಟಂತ ಸ್ವಾಮಿ ನರಸಿಂಹನಿಗೆ ಭೂರಿ 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 ನಮೋ ನಮಃ. ಶ್ರೀಮತ್ ಪಯೋಜನಿಕೇತನ ಚಕ್ರಪಾಣೆ ಭೋಗೀಂದ್ರ ಭೋಗಮಣಿರಂಜಿತ ಪುಣ್ಯಮೂರ್ತೆ ಯೋಗೇಶ ಶಾಶ್ವತ ಶರಣ್ಯ ಭವಾಬ್ಧಿ ಪೋತ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ನಾರಾಯಣ ನಾರಾಯಣ ನಾರಾಯಣ.